ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಸರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿಳಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವತಾ ಮಧ್ವಾಕ್ಯಕರ ನಿರ್ಭೂಯಾ ಶ್ರೀಮದಾಚಾರ್ಯ ಭಾವಗಾ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿನೇ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುತ್ಸ್ಕೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಶ್ರೀಮದ್ ವಿಷ್ಣುಂಗ್ರಿನಿಷ್ಠಾ ಅತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರೀ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಗುಭಾ ಪ್ರೇಮ ಭಾರಂಭಾರ. ಪರಮ ಪವಿತ್ರವಾದ ಶ್ರೀ ವಾಯುದೇವರ ಅವತಾರ ತ್ರಯಗಳನ್ನು ಸಹ ಸಾಕ್ಷಾತ್ತಾಗಿ ದರ್ಶನ ಮಾಡ್ತಾ ಶ್ರೀಮದಾಚಾರ್ಯರ ಪರಮ ಪ್ರಿಯ ಶಿಷ್ಯರಲ್ಲಿ ಒಬ್ಬರಾದ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯನ್ನು ರಚನೆ ಮಾಡ್ತಾ ಹೇಗೆ ಹನುಮದವತಾರವನ್ನು 5 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದರು ಎಂಬುದನ್ನು ನಿನ್ನೆವರೆಗೂ ನೋಡಿದ್ದೇವೆ. ಹನುಮಂತ ಒಟ್ಟಾಗಿ ರಾಮದೇವರ ಪರಮಾನುಗ್ರಹಕ್ಕೆ ಪಾತ್ರನಾದಂತಹ ಜೀವೋತ್ತಮ ಎಂಬುದರ ಸಾರಾಂಶ. ದೇವ್ಯಾದೇಶ ಪ್ರಣೀತಿ ದೃಹಿಣ ಹರವರಾವಧ್ಯ ರಕ್ಷೋಭಿಘಾತಾದಿ ಆಸೇವೋದ್ಯದ್ದಯಾರ್ದ್ರಃ ಸಹ ಭುಜಮಕರೋತ್ ರಾಮನಾಮಾಮುಕುಂದ. ಸಾಕ್ಷಾತ್ ರಾಮನಾಮಾಮುಕುಂದ ನಿಮಗೆ ಸಹಭೋಗವನ್ನು ಕೊಟ್ಟ, ಅದಕ್ಕಿಂತ ಇನ್ನೇನು ಬೇಕು? ಸಹಪಂಕ್ತಿ ಕೊಡ್ತಾರೆ ಅಂದ್ರೇ ಭಾರಿ ಒಂದು VIP ಆಗಿಬಿಡ್ತಾರಲ್ಲಿ, ಎಲ್ರಿಗೂ ಕೊಡೋದಿಲ್ಲ. ಅಂತ ಹೊತ್ತಿನಲ್ಲಿ ಸಾಕ್ಷಾತ್ ಮುಕುಂದ ಮೋಕ್ಷ ಕೊಡ್ತಕ್ಕಂಥ ಭಗವಂತ ಸಹಭೋಗವನ್ನು ಕೊಟ್ಟ ಅನ್ನೋದು ಹನುಮಂತನಿಗೆ ಸಿಕ್ಕ ದೊಡ್ಡ ಭಾಗ್ಯ. ಆದರೆ ಸುಮ್ಮನೆ ಕೊಟ್ಟಿದ್ದಲ್ಲ, ದೃಹಿಣಹರ ವರಾವಧ್ಯ ರಕ್ಷೋವಿಘಾತಾದಿ ಆಸೇವೋದ್ಯ ದಯಾರ್ದ್ರಹ ಅವೆಲ್ಲ ಒಂದು ಭಾಗ, ದೇವ್ಯಾದೇಶ ಪ್ರಣೀತಿ ಇನ್ನೊಂದು ಭಾಗ. ಸೀತಾಕೃತಿಗೆ ಅಂಗುಲಿಯಕವನ್ನು ಮುಟ್ಟಿಸಿ ಅಲ್ಲಿಂದ ಚೂಡಾಮಣಿಯನ್ನು ತಂದುಕೊಟ್ಟಿದ್ದು ಒಂದು ಭಾಗ. ಇನ್ನು ಬ್ರಹ್ಮವರ ರುದ್ರವರದಿಂದ ಕೂಡಿದಂತಹ ಮಹಾರಾಕ್ಷಸರಗಳನ್ನು ನಿರ್ನಾಮ ಮಾಡಿದ್ದ ಎರಡನೆಯ ಭಾಗ. ಅದೇ ರೀತಿ ಇನ್ನೂ ಅನೇಕ ಕಾರ್ಯಗಳು. ಅದರಿಂದಾಗಿ ಪರಮಾತ್ಮ ಉದ್ಯದ್ದಯಾರ್ದ್ರಹ, ಪರಮಾತ್ಮ ಕರುಣೆ ಉಕ್ಕಿ ಬಂತು ಅಂತ ಹೇಳ್ತಾರೆ. ಹನುಮಂತನ ಮೇಲೆ ಕರುಣೆ ಉಕ್ಕಿ ಬಂತು, ಅದರಿಂದಾಗಿ ಕೊಟ್ಟಿದ್ದೆ ಸಹಭೋಗ ಅಂತೇಳಿದರು. ಅದರ ಜೊತೆಗೆ ದುಷ್ಪ್ರಾಪಂ ದುಷ್ಪ್ರಾಪೇ ಪಾರಮೇಷ್ಠೇ ಕರತಲ ಬತುಲಂ ವಿಮೂರ್ಧಿ ವಿನ್ಯಸ್ಯ ಧನ್ಯಂ ತನ್ವನ್ ಭೂಯ ಪ್ರಣಯ ವಿಕಸಿತಾಬ್ಜೇಕ್ಷಣಸ್ತ್ವಾ ಈಕ್ಷಮಾಣ. ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ, ಪ್ರತಿಯೊಂದರಲ್ಲೂ ಕೂಡ ತಲೆ ಮೇಲೆ ಕೈ ಇಟ್ಟಿದ್ದೇನು, ಪ್ರೀತಿಯಿಂದ ನೋಡಿದ್ದೇನು, ಅಷ್ಟೆಲ್ಲ ಮಾಡಿ ರಾಮದೇವರು ಸಹಭೋಗವನ್ನು ಕೊಟ್ಟಿದ್ದರಿಂದ ಹನುಮಂತನ ಸೇವೆ ಪರಿಪೂರ್ಣವಾಗಿ ದೇವರಿಗೆ ಅಂಗೀಕೃತವಾಯಿತು ಅಂತ ಅರ್ಥ. ಸೇವೆ ಮಾಡೋದೆಲ್ಲ ಈ ಸೈಡಿಂದ, ಅನುಗ್ರಹ ಮಾಡೋದು ಆ ಸೈಡಿಂದ. ಇವತ್ತು ಸೇವೆಗೆ ಅರ್ಥ ಬರೋದು ಅನುಗ್ರಹ ಬಂದಾಗ ಹೊರತಿಲ್ಲದೆ ಹೋದ್ರಿಲ್ಲ. ಅನುಗ್ರಹವಿಲ್ಲದೆ ಹೋದಾಗ ಸೇವೆ ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಹನುಮಂತನಿಗೆ ಸಿಕ್ಕ ಒಂದು ಅಪೂರ್ವವಾದಂತಹ ಸಿದ್ಧಿ, ಭರತ ಲಕ್ಷ್ಮಣಾದಿಗಳಿಗೂ ಸಿಗದೇ ಇದ್ದಂತಹ ಪರಮಾನುಗ್ರಹವಾಯಿತು. ಆದ್ದರಿಂದ ಅವರು ಜೀವೋತ್ತಮರು ಅಂತ ಅರ್ಥ ಆಯಿತು. ಇನ್ನು ಮುಂದೆ ಭೀಮಾವತಾರವನ್ನು ಹೇಳುತ್ತಾರೆ. ಅದರಲ್ಲಿ ಮೊದಲಿಗೆ ಜಘ್ನೇ ನಿಘ್ನೇನ ವಿಘ್ನೋ ಬಹುಳ ಫಲಭಕಧ್ವಂಸನಾದ್ಯೇನ ಶೋಚದ್ವಿಪ್ರಾನುಕ್ರೋಶ ಪಾಶೈ ಅಸು ಬಿಧೃತಿ ಸುಖಶೈಕಚಕ್ರಾಜನಾಂ ತಸ್ಮೈತೇ ದೇವಕುರ್ಮ ಗುರುಕುಲಪತಯೇ ಕರ್ಮಣಾ ಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮಮಥಚಯೋ ನರ್ಮಣಾ ನಿರ್ಮಮಾಥ. ಇದು ಅಲ್ಲಿ ಅಭಿಪ್ರಾಯ. ಭೀಮಾವತಾರದಲ್ಲಿ ಮಾಡಿದ ಕೆಲಸವನ್ನು ಹೇಳ್ತಾರೆ. ಜಘ್ನೇ ನಿಘ್ನೇನ ವಿಘ್ನ ಬಹುಲಬಲಭಕಧ್ವಂಸನಾತ್ ಏನ ಶೋಚದ್ವಿಪ್ರಾನುಕ್ರೋಶ ಪಾಶೈ ಅಸು ಬಿಧೃತಿ ಸುಖಸ್ಯ ಏಕಚಕ್ರಾಜನಾಂ ತಸ್ಮೈ ತೇ ದೇವ ಕುರ್ಮಃ ಗುರುಕುಲಪತಯೇ ಕರ್ಮಣಾ ಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮಂ ಅಥ ಚ ಯಃ ನರ್ಮಣಾ ನಿರ್ಮಮಾಥ. ಒಂದು ಕಡೆಗೆ ಬಕಾಸುರ ವಧೆ ಪ್ರಸಂಗ, ಇನ್ನೊಂದು ಕಡೆಗೆ ಕಿರ್ಮೀರ ವಧೆ. ಅವೆರಡನ್ನೂ ಕೂಡ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಬಕಾಸುರನ ವಧೆ ಎಷ್ಟು ಮುಖ್ಯವಾದ ಕೆಲಸವಾಯಿತು ಅಂದರೆ ವಿಘ್ನ ಜಘ್ನೆ, ದೊಡ್ಡ ವಿಘ್ನ ಒದಗಿತ್ತು. ಏಕಚಕ್ರಾಜನಾಂ, ಏಕಚಕ್ರಾನಗರದ ಜನಗಳಿಗೆ ದೊಡ್ಡ ವಿಘ್ನ ಒದಗಿತ್ತು. ಅದನ್ನು ಜಘ್ನೆ ಕೊಂದಾಕಿಬಿಟ್ಟು ಪರಿಹಾರ ಮಾಡಿಬಿಟ್ರು ಭೀಮಸೇನ ದೇವರು. ಅಷ್ಟು ಮುಖ್ಯಾನ್ವಯ ಅಷ್ಟು. ಜಘ್ನೆ ನಿಘ್ನೇನ ವಿಘ್ನ ಬಹುಲಬಲಭಕಧ್ವಂಸನಾತ್, ಏನು ಮಾಡಿ ವಿಘ್ನವನ್ನು ಕಳೆದರು ಅಂದರೆ ಬಹುಲಬಲಭಕಧ್ವಂಸನಾತ್, ಅತ್ಯಂತ ಬಲಿಷ್ಠನಾದ ಬಹುಲಬಲ ಹೊಂದಿದ್ದಂಥ ಬಕಾಸುರನನ್ನು ಧ್ವಂಸ ಮಾಡಿದರು. ಬರೀ ಓಡಿಸೋದು ಬೇರೆ, ಧ್ವಂಸ ಮಾಡೋದು ಬೇರೆ, ನಾಶ ಮಾಡಿದರು. ಬಹುಲಬಲಭಕಧ್ವಂಸನಾತ್ ಇದನ್ನು ಯಾತಕ್ಕೆ ಮಾಡಿದರು ಅಂದರೆ ಏನ ಶೋಚದ್ ವಿಪ್ರಾನು ಕ್ರೋಶಪಾಶೈ, ಶೋಚದ್ ವಿಪ್ರಾನು ಕ್ರೋಶಪಾಶ, ಶೋಕ ಪಡ್ತಿದ್ದಂತಹ ದುಃಖ ಪಡ್ತಿದ್ದಂತಹ ಬ್ರಾಹ್ಮಣರ ಮೇಲಿನ ಕರುಣೆಯಿಂದಾಗಿ. ಶೋಚದ್ ವಿಪ್ರಾನು ಕ್ರೋಶ ಪಾಶ, ಅದನ್ನು ಭಕ್ತಿ ಪಾಶ ಅಂತಾರಲ್ಲ, ಅವರ ಅನುಗ್ರಹದ ಮೇಲೆ ಅವರ ಕರುಣೆಯ ಪಾಶದಿಂದ ಬಿಗಿಯಲ್ಪಟ್ಟರಂತೆ. ಕರುಣೆಯ ಪಾಶದಿಂದ ಬಿಗಿಯಲ್ಪಟ್ಟವರಾಗಿ ಅನುಕ್ರೋಶ ಪಾಶೈ ಅಸು ಬಿಧೃತಿ ಸುಖಸ್ಯ, ಆ ಜನಗಳಿಗೆ ಯಾವುದು ಲಕ್ಸುರಿ ಇಲ್ಲ ಅಂತ ಕೊರಗ್ತಿದ್ದಿಲ್ಲ. ನಮ್ಮೆಲ್ಲ ಕೊರವು ಇವತ್ತು ಲಕ್ಸುರಿಗಳಿಲ್ಲ ಅಂತ ಕೊರಗ್ತಾ ಇರ್ತೇವೆ ಅಷ್ಟೇ, ಅದಿಲ್ಲ ಇದಿಲ್ಲ ಅಂತೇಳಿ. ಅವರಿಗೆ ಅದಲ್ಲ, ಹಸು ಬಿದರ್ಜಿ ಸುಖಸ್ಯ, ಬದುಕದೇ ಕಷ್ಟ ಆಗಿತ್ತು ಪಾಪ ಅವರು. ಬಾಕಾಸುರನಿಗೆ ಪ್ರಾಣವನ್ನೇ ಒಪ್ಪಿಸಬೇಕಾಗಿತ್ತು, ಅಂತ ನಿಜವಾದ ಕಷ್ಟ ಅದು. ಇವತ್ತು ನಾವು ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದೆಲ್ಲ ಸಾಮಾನ್ಯ ಕಷ್ಟಗಳು, ಆದರೆ ಅವರಿಗಿದ್ದಿದ್ದು ಬದುಕಿನ ಕಷ್ಟ ಆಗಿತ್ತು. ಹಸು ವಿಧೃತಿ, ಹಸುವನ್ನು ಧರಿಸೋಕ್ಕೆ ಪ್ರಾಣಧಾರಣೆ, ಆ ಸುಖ ಇತ್ತಲ್ಲ, ಅದಕ್ಕೆ ವಿಘ್ನ ಜಘ್ನೆ. ಅಂಥ ವಿಘ್ನವನ್ನು ಪರಿಹಾರ ಮಾಡಿಬಿಟ್ರು ಭೀಮಸೇನ ರೂಪದಿಂದ. ಅದು ಅನೇಕ ವಿಷಯಗಳನ್ನು ಹೇಳುತ್ತಾರೆ. ಬಹುಳ ಬಲಬಕ, ಯಾರು ಎ ಬಿ ಸಿ ಡಿ ನೋಡಿಸಿದ್ದಲ್ಲ, ಬಹುಳ ಬಲ ಅವನು. ಅದೆಲ್ಲ ತಾತ್ಪರ್ಯ ನಿರ್ಣಯ ಮಹಾಭಾರತ ಓದಬೇಕಾಗ್ತದೆ. ಏನು ಬಲ ಇತ್ತವನಿಗೆ ಅಂತ ಕೇಳಿದರೆ, ಭೀಮೋಪಿ ರುದ್ರವರ ರಕ್ಷಿತ ರಾಕ್ಷಸಂ ತಂ ಅಂತ ಹೇಳುತ್ತಾರೆ. ರುದ್ರದೇವರ ವರ ಇತ್ತವನು, ರುದ್ರದೇವರ ವರ ಇತ್ತು. ಅದು ಒಂದು ಭಾಗ. ಮತ್ತು ಇನ್ನೊಂದು ಕಾಲ, ಬಹುಕಾಲದಿಂದ ಬಲವನ್ನು ಪಡೆದಿದ್ದವನು. ಒಂದೆರಡು ದಿವಸದ ಸಮಸ್ಯೆ ಇರಲಿಲ್ಲ ಅವನಿಂದ, ಒಂದೆರಡು ಸಮಸ್ಯೆ ಬಂದಿರಲಿಲ್ಲ. ಬಕಾಸುರನ ವಧಿಗೆ ಎಷ್ಟು ಅರ್ಥ ಇದೆ ಅಂದರೆ, ಅವನು ಯಾವ ಕಾಲದವನು ಗೊತ್ತಾ? ರಾಮಾಯಣ ಕಾಲದವನು. ರಾಮದೇವರ ಬಾಣಕ್ಕೆ ಅಂಜಿ ಗುಹೆಯಲ್ಲಿ ಕೂತಿದ್ದಂತೆ ಹೋಗಿ. ರಾವಣ ಅವರೆಲ್ಲ ಕಂಟೆಂಪರರೀಸ್ ಅವರು. ಅಂದರೆ ರಾಮಾಯಣ ನಡೆದಿದ್ದು 24ನೇ ಮಹಾಯುಗ ತ್ರೇತಾಯುಗದಲ್ಲಿ, ಇದು 28ನೇ ದ್ವಾಪರದಲ್ಲಿ ಇದು ನಡೀತಾ ಇರೋದು. ಅದು ಸುಮಾರು 2 ಕೋಟಿ ವರ್ಷಗಳ ಕಾಲ ಕಾಡಿದ್ದಾನೆ. ಆ ವೀರಪ್ಪನ್ನೇ 70-30 ವರ್ಷ ಕಾಡಿದ, ಹೊರಗಿರ ಇಲ್ದೇನೆ. ಅಂಥದ್ದು ಅವನು ಯಾವ ವರ ಇಲ್ಲದೆ ಅಷ್ಟು ಕಾಡಿದ, ಇನ್ನು ವರ ಇದ್ದವನು 2 ಕೋಟಿ ವರ್ಷ ಕಾಡಿದ ಅಂತ ಹೇಳಿದ್ದಾರೆ. ರಾಮದೇವರು ಕೊಂದಾಗ್ತಾ ಇದ್ರು, ಆದರೆ ರಘುವರವರು ಶರೇಣ ಭೀತಃ, ರಾಮದೇವರು ರಾಜ್ಯಾಳವರಿಗೂ ತಲೆ ಹಾಕಲಿಲ್ಲ, ಹೊರಗೆ ಕರ್ಕೊಂಡ್ಬಿಟ್ಟಿದ್ದಂತೆ, ಎಕ್ಸ್ಪೋಸೇ ಆಗಲಿಲ್ಲ ಅವರು. ರಾಮದೇವರು ಮಾಡ್ತಾರೆ, ಅವರಿಗೆ ಅಡಿಗೆ ಕೂತವನು ಹೊಡೆಯೋದಿಲ್ಲ ಅವರು. ಅಡಿಗೆ ಕೂತವ್ರು ಭಯ, ಅವರೆಲ್ಲ ಹೇಳಿಗಳು, ಹೇಳಿಗಳನ್ನು ಹುಡುಕಿ ಹೊಡೆಯೋದು ಧರ್ಮ ಅಲ್ಲ. ಆದ್ದರಿಂದ ಅವನು ಹೊರಗೆ ಬರಬೇಕಾಗಿತ್ತು, ಬರಲೇ ಇಲ್ಲ ಅವನು. ಅಂದರೆ ರಾಮದೇವರ ಬಲವನ್ನು ಹೊತ್ತಿದ, ಒಪ್ಪಿದ. ತಮಾಷೆ ಏನು ಗೊತ್ತಾ, ರಾವಣನಿಗೆ ಭಾರಿ ಸಂಬಂಧಿ ಅವನು. ದಶಮುಖಶ್ಚ ಮಾತುಲಸ್ಯ, ರಾವಣನಿಗೆ ಸೋದರ ಮಾವ ಇವನು. ಅಂದರೆ ರಾವಣಿಗಿಂತ ಮೊದಲು ಹುಟ್ಟಿದವನು ಅಂತಾಯ್ತಲ್ಲ, ರಾವಣಿಂತ ಮೊದಲು ಹುಟ್ಟಿದವನು, 2 ಕೋಟಿ ವರ್ಷಗಳ ಕಾಲ ಜಗತ್ತನ್ನು ಕಾಡಿದವನು ಅಂತ ಮಹಾ ಅನೇಕರು ತಪ್ಪು ತಿಳ್ಕೊಂಡ್ಬಿಟ್ಟು ಮಾರೀಚನೇ ಬಕಾಸುರ ಅಂತ ಹೇಳ್ತಾರೆ. ತಪ್ಪದು, ಮಾರೀಚ ಬಕಾಸುರ ಅಲ್ಲ, ಬಕಾಸುರ ಅವನೇನಿಂದ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಮಾರೀಚ ರಾವಣನ ಸೋದರ ಮಾವ, ಅದೇ ಬಂದೇ ತಪ್ಪು ಕಲ್ಪನೆ. ರಾವಣನಿಗೂ ಮಾರೀಚನಿಗೂ ಆ ಸಂಬಂಧ ಯಾವುದೂ ಇಲ್ಲ. ಮಾರೀಚ ನೀಚ, ರಾವಣ ನೀಚ, ಆ ಥರ ಸಂಬಂಧ ಇದೆ ಹೊರತು ಅವರಿಬ್ಬರು ಈ ಥರ ಸಂಬಂಧ ಅವರಿಗಿಲ್ಲ. ಇವನು ಮಾತ್ರ ಡೈರೆಕ್ಟ್ ರಾವಣನಿಗೆ ಸೋದರ ಮಾವೆ. ಅವರು ಆ ಕಾಲದಿಂದ ಹೊರಪಡೆದು ರಾಮದೇವರ ಬಾಣಕ್ಕೆ ಅಂಜಿ ಕೂತಿದ್ದ. ಇಲ್ಲಿ ಗಮನಿಸಬೇಕು, ರುದ್ರದೇವರ ವರ ಇತ್ತು, ರಾಮನ ಬಾಣಕ್ಕೆ ಅಂಜಿದ ಅಂದಮೇಲೆ ರುದ್ರದೇವರಿಗಿಂತ ರಾಮದೇವರು ದೊಡ್ಡವರು, ಹರಿಸರ್ವತ್ತೋ ಗೊತ್ತಾಯ್ತ. ಇಲ್ಲದೆ ಹೋಗಿದ್ರಾಗ ಹೊರಗೆ ಬರ್ತಿದ್ದವು, ನಂಗೆ ಆ ಬರ ಇದೆ ಅಂತೇಳಿ ಬರಲಿಲ್ಲ. ಬ್ರಹ್ಮದೇವರವರ ಇದ್ದವರು ಟ್ರೈ ಮಾಡಿದ್ರು, ರುದ್ರದೇವ ಬರ ಇದ್ದ ಅಷ್ಟೇ ಟ್ರೈ ಮಾಡ್ತಿರಲಿಲ್ಲ. ಅವರಿಗೆ ಔಟ್ ಆಫ್ ರೋಡ್ ಗೊತ್ತಿತ್ತು, ಹರಿ ಸರ್ವೋತ್ತಮ ಅಂತ ಗೊತ್ತಿತ್ತು, ವಿರೋಧಿಸ್ತಾ ಇದ್ರು ಅಷ್ಟೇ. ಒಂದು ಗುಹೆಯಲ್ಲಿ ಅಡ್ಕೊಂಡಿದ್ದ, ರಾಮದೇವರು ಪರಂಧಾಮಕ್ಕೆ ಹೊರಟ ಮೇಲೆ ಹೊರಗೆ ಬಂದ, ಹೊರಗೆ ಬಂದು ಏಕಚಕ್ರಾರಕವನ್ನು ಅಟ್ಯಾಕ್ ಮಾಡಿದ. ಅನೇಕರಿಗೆ ಅಲ್ಲಿ ವಿಷಯ ನಡೆದು ಸರಿಯಾಗಿ ಗೊತ್ತಿರೋದಿಲ್ಲ ಮಹಾಭಾರತದಲ್ಲಿ, ಅದು ಗೊತ್ತಾದರೆ ಎಷ್ಟು ವಿಘ್ನ ಒದಗಿತ್ತು ಅಂತ ಗೊತ್ತಾಗುತ್ತೆ. ಜನ ತಪ್ಪಿಸಿಕೊಂಡಿರ್ತಾರೆ, ದಿನ ಬಂದು ಒಬ್ಬರು ತಿಂದು ಹೋಗ್ತಿದ್ದ ಅಂತೇಳಿ ಆಗಿರಲಿಲ್ಲ. ಅವನು ಊರಿನ ಜನಗಳೆಲ್ಲ ಅವನನ್ನು ನೋಡಿ ಸಂಧಾನಕ್ಕೆ ಬಂದರು. 13 ವರ್ಷಕ್ಕೆ ಒಬ್ಬರನ್ನು ಕೊಡಬೇಕಾಗಿತ್ತು. 13 ವರ್ಷಕ್ಕೆ ಒಂದು ಬಂಡಿ ಅನ್ನ, ಗಾಡಿ, ಎತ್ತುಗಳು, ಗಾಡಿ ಹೊಡೆಯೋರು, ವಿವಿಧ ಭಕ್ಷ್ಯಭೋಜ್ಯಗಳ ಅನ್ನ, ಅದನ್ನು ಕೊಡಬೇಕಾಗಿತ್ತು. ಅದನ್ನು ಒಪ್ಪಿಕೊಂಡ್ರು. ಈಗ 13 ವರ್ಷಕ್ಕೆ ಅದು ಬೇರೆ ಬೇರೆ ಊರು ನೋಡ್ಕೊಂಡಿದ್ದ ಅಂತ ಅರ್ಥ. ಅವರು ಅಲ್ಲಿವರೆಗೂ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದ, ಇದು ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಂಡಾಗಿದ್ದು, ಹತ್ತಿರದಲ್ಲೇ ಇದ್ದ, ಇದು ಊರಿನ ಹೊರವಲಯದ ಬೆಟ್ಟದಲ್ಲಿ ವಾಸ ಮಾಡ್ತಾ ಇದ್ದ ಗುಹೆಯೊಳಗೆ. ಆ ರೀತಿಯ ಕೊಡ ಪ್ರಸಂಗ ಬಂದಿತ್ತು. ಅದರಿಂದಾಗಿ ಯಾರಿಗೂ ಕೂಡ ಅವನು ನಿಗ್ರಹ ಮಾಡೋಕ್ಕಾಗಿರಲಿಲ್ಲ. ಅದೇ ಬಹುಲ ಬಲ ಭಗಧ್ವಂಸನಾತ್, ಅವನನ್ನು ನಾಶ ಮಾಡಿಬಿಟ್ರು. ನಾಶ ಮಾಡಲಿಕ್ಕೆ ಏನು ಕಾರಣ? ಯಾವುದೇ ಒಂದು ಕಳ್ಳನ್ನು ಹಿಡಿಬೇಕಾದ್ರೆ ಕಂಪ್ಲೇಂಟ್ ಅಂತ ಒಂದು ಬರಬೇಕು. ಕಂಪ್ಲೇಂಟ್ ಫೈಲ್ ಮಾಡದೆ ಹೋದರೆ ಅವರು ಹುಲಿದಕ್ಕೆ ಹೋಗೋದಿಲ್ಲ, ಅದಿಷ್ಟು ಆಗಬೇಕು. ಯಾರು ರಿಜಿಸ್ಟರ್ ಮಾಡಿದ್ರು? ವಿಪ್ರಾನುಕ್ರೋಶ ಪಾಶೈಹಿ ಶೋಚದ್ ವಿಪ್ರಾನುಕ್ರೋಶ ಪಾಶೈಹಿ, ವಿಪ್ರರ ಮೇಲಿನ ವಿಶೇಷವಾದ ಕರುಣೆಯ ಒಂದು ಪಾಶದಿಂದ ಬಿಗಿಯಲ್ಪಟ್ಟ ಭೀಮಸೇನದೇವರು ಹಾಗೆ ಮಾಡಿದರು. ಆ ಬ್ರಾಹ್ಮಣ, ಏಕಚಕ್ರಾಗ್ರದ ಬ್ರಾಹ್ಮಣರ ಬಳಿಗೆ ವೇದವ್ಯಾಸ ದೇವರು ಬಂದು ಭೀಮಸೇನಾದಿ ಪಾಂಡವರನ್ನು ಬಿಟ್ಟು ಬ್ರಾಹ್ಮಣ ವೇಷದಲ್ಲಿ ಇರ್ತಾರಾಗ ಪಾಂಡವರೆಲ್ಲ. ವೇದವ್ಯಾಸ ದೇವರು ಬಂದರಂತೆ, ಅವರು ಬ್ರಾಹ್ಮಣನ ಮನೆಗೆ ಹೋಗ್ತಾರೆ. ಶಿಷ್ಯ ಮಮ ಇತೆ, ಇವರು ನನ್ನ ಶಿಷ್ಯರು ಅಂತ ಹೇಳಿದ್ರಂತೆ. ಅದಕ್ಕಿಂತ ಏನು ಶಿಷ್ಯರು ಬೇಕು? ಸಸ್ಯೈವ ಶಿಷ್ಯೋ ಜಗದೇಕ ಹೊರ್ತು, 3 ಅವತಾರದಲ್ಲೂ ದೇವರಿಗೆ ಶಿಷ್ಯರು ವಾಯುದೇವರು, ಉಳಿದವರು ಸರಿಯೇ. ಅಲ್ಲಿ ಕೂಡಿಸಿ ನಾನು ಬರ್ತೇನೆ, ಇಲ್ಲಿ ಇಟ್ಕೊಳ್ಳಿ ಅಂತ ಬಿಟ್ಟುಬಿಟ್ಟು. ಆ ಬಾಡಿಗೆ ಕಾಲ ಅಲ್ಲ ಅದು, ಸುಮ್ಮನೆ ವಾಸ ಮಾಡೋ ಕಾಲ, ಇಟ್ಕೊಂಡಿರಿ ಮನೆಯಲ್ಲಿ ಅಂತ ಹೊರಟೋಗ್ಬಿಟ್ಟು. ಮರುದಿವಸ ಭಿಕ್ಷೆ ಎಲ್ಲ ಶುರುವಾಯಿತು, ವಾಸ ಮಾಡ್ಕೊಂಡಿದ್ರು. ಸ್ವಲ್ಪ ದಿವಸ ಆಯಿತು, ಕೊನೆಗೆ ಭಿಕ್ಷೆ ಮುಂದೆ ಬರುತ್ತೆ ನೋಡಂತೆ. ಆಗ ಅವರು ವಾಸ ಮಾಡ್ತಿದ್ದ ಮನೆಯಲ್ಲಿ ಇವರೇ ಭೀಮಸೇನ ದೇವರು, ಕುಂತಿ ಇಬ್ಬರಿದ್ದಾರೆ, ಉಳಿದವರೆಲ್ಲ ಭಿಕ್ಷೆ ಬಿಡ್ಲಕ್ಕೆ ಅಂತ ಹೋಗಿದ್ದಾರೆ. ಆಗ ಅಳೋ ಧ್ವನಿ ಕೇಳಿಸಿತು, ಅದಕ್ಕೆ ಶೋಚದ್ವಿಪ್ರಾನು ಕ್ರೋಶ ಪಾಶೈಹಿ, ಅಳತಕ್ಕಂಥ ಧ್ವನಿ ಕೇಳಿಸಿತು. ಭೀಮಸೇನ ಕುಂತಿ ಇಬ್ಬರು ಕೂತಿದ್ದಾರೆ, ಅವರು ಹತ್ತಿದ್ದಾರೆ. ಆ ಧ್ವನಿ ಮೊದಲು ಯಾರ ಕಿವಿತ್ತು ಅಂದ್ರೆ ಭೀಮಸೇನ ದೇವರ ಕಿವಿತ್ತಂತೆ, ಕುಂತಿ ಕಿವಿಗಲ್ಲ. ಇಬ್ಬರು ಕೂತಿರೋದು ಒಂದೇ ಜಾಗದೊಳಗೆ, ಅಂದರೆ ಭೀಮಸೇನ ದೇವರ ಕಿವಿ ಎಷ್ಟು ಸೂಕ್ಷ್ಮ ಅಂತ ಗೊತ್ತಾಗುತ್ತೆ. ಅದಕ್ಕೆ ವಾಯುಸ್ಥಿತಿ ಬೇಗ ಕೇಳಿಸುತ್ತೆ, ಮೋಸ್ಟ್ ಎಫೆಕ್ಟಿವ್ ಅಂತ ಅರ್ಥ. ಅವ್ರು ಕುಂತಿಗೆ ಕೇಳಿಸ್ಲಿಲ್ಲ, ಭೀಮಸೇನ ದೇವರಿಗೆ ಕೇಳಿಸ್ತು. ತಮಾಷೆ ಅಂದರೆ ಅಳುವ ಧ್ವನಿ ಯಾವಾಗಲೂ ಹೆಂಗಸರಿ ಬರಲಿ ಕೇಳಬೇಕು ನ್ಯಾಯವಾಗಿ. ತಾಯಿ ಕರುಳು, ತಂದೆ ಕರುಳು ಅಂತ ಸಾಮಾನ್ಯ ಕರೆಯೋದಿಲ್ಲ. ತಾಯಿ ತನಗೆ ಕರುಳು ಇರ್ತದೆ, ಆದರೆ ವರ್ಕ್ ಮಾಡೋದಿಲ್ಲ ಅಂತ ಅರ್ಥ. ಈ ತಾಯಿ ಕರುಳು ಭಾರಿ ಎಫೆಕ್ಟಿವ್ ಅದು. ಒಂದು ಅದಕ್ಕೆ ಅಲ್ಲಿ ಮೂವ್ ಮಾಡಿ ಜನಗಳೆಲ್ಲ ಅಮ್ಮ ತಾಯಿ ಅಂತ ಅದಕ್ಕೆ ಬರೋದು, ಬಲ್ಬಗೆ ಕರಿಗೆ ಭಿಕ್ಷೆ ಆಗ್ತಾರೆ ಅಂತೇಳಿ ಬರ್ತಾರೆ ಅವರು. ಆ ದೃಷ್ಟಿ ಇದ್ಗಿರು ನಿಷ್ಕಾರುಣ್ಯ ಅವ್ರದ್ದು ಕಠಿಣ ತಾಯಿಯಲ್ಲಿ ಮೃದುತ್ವವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ತಂದೆಯಲ್ಲಿ ನಿಷ್ಠುರತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಾಮಾನ್ಯ ಮಕ್ಳು ಯಾವಾಗಲೂ ತಾಯಿ ಹತ್ರ ಮೊದಲೋಗಿ ಹೇಳ್ಕೊಳ್ಳೋದೇನೆ ಇದ್ರು ಕೂಡ, ಆದರೆ ಕುಂತಿ ಕೆಡಿಸಲಿ ಇದು ಬಹಳ ಆಶ್ಚರ್ಯ. ಅದಕ್ಕೇನೆ ಯಾವ ತಾಯಿಗಿಂತ ಹೆಚ್ಚು ಕರುಣಾಳುಗಳು ವಾಯುದೇವರು, ಅದನ್ನು ಹೇಳೋದಕ್ಕೆ ಮಾತರ್ಮೇ ಮಾತರಿಶ್ವನ್ ಅಂತ ಹೇಳಿದರು. ವಾಯುದೇವರು ತಾಯಿಯಲ್ಲಿದ್ದು ನಿಜವಾಗಲೂ ಕೂಡ ತಾಯಿಗಿಂತ ಹೆಚ್ಚು ಪ್ರೀತಿ ತೋರಿಸ್ತಕ್ಕಂಥವ್ರು ವಾಯುದೇವರು. ಕೇಳಿಸಿದರು, ಕುಂತಿ ಹೇಳಿದರು, ಅಮ್ಮ ಕೇಳ್ಕೊಂಬಹ, ಜಾನೀಹಿ ವಿಪ್ರ ರುದಿತಂ ಕುತ ಇತ್ಯತಶ್ಚ ಯೋಗ್ಯಂ ವಿಧಾಸ್ಯೆ, ಯಾತಕ್ಕೆ ಕಡತನ ಕೇಳ್ಕೊಂಡು ಬಾ, ನನ್ನ ಯೋಗ್ಯಂ ವಿಧಾಸ್ಯೆ ಎಲ್ಲ ಗೊತ್ತು ಇವರಿಗೆ, ಪೂರ್ಣ ಪ್ರಜ್ಞ, ಲೋಕದೃಷ್ಟಿಯಿಂದ ಅಭಿಷೇಲಿ ಆಗಬೇಕಲ್ಲ ಹೇಳಿ ಕಳಿಸ್ತಾರೆ. ಕುಂತಿ ಹೋಗ್ತಾಳಾಗ ಬೆಲ್ಲ ನಿಂತ್ಕೊಂಡು ಕೇಳ್ತಾ ಇದ್ದಾಳೆ, ಮಾತುಕತೆ ಎಲ್ಲ ಕೇಳಿಸುತ್ತೆ. ಮಾತುಕತೆಯ ಸಾರಾಂಶ ಏನು ಅಂದರೆ, ಗಂಡ ಹೆಂಡತಿ ಮಾತುಗಳು ಬರೀತಾರೆ ವೇದವ್ಯಾಸ ದೇವರು, ಎಷ್ಟು ಆತ್ಮೀಯವಾಗಿರುತ್ತೆ ಅಂತ ಅಲ್ಲಿ ನೋಡಬೇಕು. ಚಿಕ್ಕ ಉಪಾಖ್ಯಾನವಾಗಿ ಕಾಣುತ್ತೆ, ಹೆಂಡತಿ ಗಂಡ ಬಯಸಿರುವಾಗುತ್ತೆ. ನೋಡು, ಈ ಊರಿಗೆ ದರಿದ್ರ ಗಂಟು ಬಿದ್ದಿದ್ದಾನೆ ಬಕಾಸುರ ಅಂಥೇಳಿ, ಈ ಊರಲ್ಲಿರೋದು ಬೇಡ, ನಾನು ಹೇಳಿದೆ ಈ ಊರು ಬಿಟ್ಟು ಹೋಗಿಬಿಡೋಣ, ಹಾಳಾದ ಊರು ಬಿಟ್ಟು ಹೋಗೋಣ ಅಂತ ಹೇಳಿದೆ, ನೀನು ಕೇಳಲೇ ಇಲ್ಲ ಅಂತ ಹೇಳಿದ. ನೀನು ಕೇಳಲೇ ಇಲ್ಲ. ಅವಳು ಏನು ಹೇಳಿದ್ದಂತ ಗೊತ್ತಾ? ನಮ್ಮ ಹಿಂದಿನವರೆಲ್ಲ ಬದುಕಿದ ಊರಿದು, ನಾವ್ಯಾಗ ಬಿಟ್ಟು ಹೋಗಬೇಕು ಅಂತ ಹೇಳಿದ್ರು. ದಿನ ಬೆಳೆಗಾರ ಸಮಸ್ಯೆ ಆಗಿ ಬಿಟ್ಟು ಹೋಗ್ಬಿಡಿ, 13 ವರ್ಷಕ್ಕೊಮ್ಮೆ ಅಲ್ಲ, ನೋಡೋಣಂತ ಸಮಯ ಬಂದಾಗ ಅನ್ಕೊಂಡ್ಬಿಡ್ತಾರೆ ಮನುಷ್ಯ. ಆಗಲೇ ವ್ರತ ಬಂದ ಕಾಲಕ್ಕೆ ನೋಡೋಣ ಅಂತಾರೆ, ಆಮೇಲೆ ಬಂದ ಕಾಲಕ್ಕೆ ಲೇಟ್ ಆಗಿಬಿಟ್ಟಿರುತ್ತೆ ಅಷ್ಟೊತ್ತಿಗಾಗಲೇ. ಮೊದಲು ನೋಡೋಣ, ಆಗಲೇ ರೆಡಿ ಮಾಡ್ಕೋಬೇಕು, ಮಾಡ್ಕೊಂಬೋದಿಲ್ಲ ಎಷ್ಟೋ ಜನಗಳು, ಹಾಗೆ ಮುಂದಿನ ವರ್ಷ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ. ಅದು ಪದ್ಧತಿ ಆಗೋದು, ಮೊದಲೇ ಪ್ರಿಪರೇಷನ್ ಇರಲಿಲ್ಲ. ನೋಡೋಣ ಅಂತ ಹೇಳಿದ್ರು, ಬಿಟ್ಟುಬಿಟ್ಟೆ, ನೀನು ಬೇಡ ಅಂತ ನಿನ್ನ ಮಾತು ನನ್ನ ಮಾತು ನೀನು ಕೇಳಲಿಲ್ಲ ಅಂತ ಹೇಳಿದ್ದ. ಆತ್ಮೀಯವಾಗಿ ಹೆಂಡತಿನ ಬಯ್ಯೋ ಮಾತಿದ್ದು, ಆದರೆ ಆತ ಹೆಂಡತಿ ಬಗ್ಗೆ ಭಾರಿ ಪ್ರೀತಿ ಕೂಡ ಆತನಿಗಿತ್ತು. ಹೇಳ್ದ, ನಿನ್ನ ತಪ್ಪು ಅಷ್ಟೇ ಅಲ್ಲ, ನೀನು ಬೇಡ ಅಂದ್ರೆ ನಾನು ಒಪ್ಪಿಕೊಂಡ್ಬಿಟ್ಟೆ, ನನ್ನ ತಪ್ಪು ಇದೆ ಅಂತ ಹೇಳ್ತಾ, ನಾವು ಒತ್ತಾಯ ಮಾಡ್ಬೋದಾಗಿತ್ತು, ಅದೆಲ್ಲ ಇಲ್ಲ ಹೋಗೋಣ ಅಂತ ಹೇಳಿಬಿಟ್ಟು. ನನ್ನ ತಪ್ಪು ಇದೆ, ನಿನ್ನ ಮಾತನ್ನು ನೀನು ಕೇಳಲಿಲ್ಲ, ನಾನು ಒಪ್ಪಿಕೊಂಡೆ ಅದನ್ನು, ಇಬ್ಬರು ಅನುಭವಿಸಬೇಕಾಗಿದೆ ಈಗ. ಇಷ್ಟು ಹೇಳಿ ಅವೆಲ್ಲ ಹಳೆ ವಿಷಯ ಬಿಟ್ಬಿಡೋಣ. ಈಗ ಈ ಪ್ರಸಕ್ತ ವಿಷಯ ಏನು ಅಂದರೆ, ಬಂಡಿ ರೆಡಿಯಾಗಿದೆ, ಅನ್ನ ರೆಡಿಯಾಗಿದೆ, ಗಾಡಿ ರೆಡಿಯಾಗಿದೆ, ಎತ್ತುಗಳು ರೆಡಿಯಾಗಿದೆ. ಈಗ ಒಬ್ಬ ಹೊಡೆಯುವ ವ್ಯಕ್ತಿ ಬೇಕು, ಮನುಷ್ಯ ಬೇಕು, ಅವನು ಸಿಗ್ತಾ ಇಲ್ಲ. ಅದಕ್ಕೆ ಯಾರು ಹೋಗ, ನಾನೇ ಹೋಗ್ತೇನೆ ಅಂತ ಬ್ರಾಹ್ಮಣ ಅಂತ. ನಾನೇ ಹೋಗ್ತೇನೆ ನೋಡಿ, ಏನು ನಿನ್ನ ಮಾತು ನನ್ನ ಮಾತು ಕೇಳಿ ನೀನೇ ಹೋಗು ಅಂತ ಹೆಂಡತಿ ಹೇಳಲಿಲ್ಲ. ನಾನೇ ಮನೆ ಯಜಮಾನ ಅಂತ ಆಗಿರಬೇಕು, ಮನೆ ಜವಾಬ್ದಾರಿ ಹೊರಬೇಕು, ನಾನು ಮಾಡ್ತೇನೆ. ಹಾಗೆ ಹೇಳ್ತಾ ಇಲ್ಲ, ಸ್ವಾಮಿ ನಾನು ಹೋಗ್ತೇನೆ, ನೀವು ಹೋಗಬಾರ್ದು. ನನ್ನ ಮಾತು ಕೇಳ್ಬಿಟ್ಕೊಂಡ್ರಿ ಎಂಬುದಕ್ಕಿಂತ ಹೆಚ್ಚಾಗಿ ಹೆಂಡತಿಯ ಕರ್ತವ್ಯ ಅಂತ ಹೇಳ್ತಾರೆ. ಮದುವೆಯಾಗಿದ್ದೆ ಆ ಕಂಡೀಷನ್ ಮೇಲೆ ಧರ್ಮಪತ್ನಿ ಅಂತ ಹೇಳಿದರೆ ಧರ್ಮ ಅರ್ಥ ಕಾಮ ಎಲ್ಲದರಲ್ಲೂ ಕೂಡ ಧರ್ಮಪತ್ನಿ ಆಗಿರಬೇಕು ನಾನು. ಇವತ್ತು ನಿಮಗೆ ಆಪತ್ತು ಬಂದಿದೆ ಅಂದರೆ ನಾನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಹೋಗ್ತೇನೆ ಅಂತ ಆಕೆ ಹೇಳ್ತಾರೆ. ಅಲ್ಲೂ ಅನೇಕ ಮಾತುಗಳನ್ನು ಹೇಳುತ್ತಾರೆ, ಇಲ್ಲ ನೀವು ಹೋಗಬೇಕು, ಇಲ್ಲ ನಾನು ಹೋಗಬೇಕು, ನೀವು ಹೋಗಿ ನಾನು ಉಳಿಯೋದು, ನಾನು ಹೋಗಿ ನೀವು ಉಳಿಯೋದು, ಯಾವುದು ಬೆಟರ್ ಅಂತ ಯೋಚನೆ ಮಾಡ್ತಾರೆ. ಅದೆಲ್ಲ ಯೋಚನೆ ಮಾಡಿದರೆ ಮನೆಯ ಜವಾಬ್ದಾರಿ ಗಂಡಸರು ಜಾಸ್ತಿ ಹೊರಲಕ್ಕೆ ಬರುತ್ತೋ ಹೆಂಗಸರು ಜಾಸ್ತಿ ಹೊರಲಕ್ಕೆ ಬರುತ್ತೋ? ನೀವಿದ್ರೆ ಮಕ್ಕಳು ಸರಿಯಾಗಿ ನೋಡ್ಕೋತೀರಿ, ನಾನಿದ್ರೆ ನನ್ನ ನೋಡ್ಕೊಳ್ಳೋದೇ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಮೇಲೆ ಜನ ಕಣ್ಣಾಕ್ತಾರೆ, ಅವಳು ಹೇಳೋದು ನೋಡಿ ಎಷ್ಟಿದೆ, ನನ್ನ ಮೇಲೆ ಜನ ಕಣ್ಣಾಕ್ತಾರೆ, ಮಾಂಸದ ತುಣುಕಿನ ಮೇಲೆ ಹದ್ದುಗಳು ಎರಡಾಗಿ ಎರಗುತ್ತಾರೆ, ದುಷ್ಟರ ಮನೋಪ್ರವೃತ್ತಿಯನ್ನು ಹೇಳ್ತಾರೆ. ನನ್ನ ಸಂರಕ್ಷಣೆ ಮಾಡಿಕೊಂಡು ಮಕ್ಕಳನ್ನ ಬೆಳೆಸೋದು ಭಾರಿ ಕಷ್ಟ ನನಗೆ, ನೀವಾದರೆ ಆ ಜವಾಬ್ದಾರಿ ಇಲ್ಲ, ಮಕ್ಕಳನ್ನ ಮಾತ್ರ ನೋಡ್ಕೊಳ್ಳೋಕೆ ಬರೋದು, ಅದು ನೀವು ಉಳಿಬೇಕು, ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ಮಗಳೇನು ಮಾಡ್ತಾಳೆ, ಅಪ್ಪ ನೀನು ಹೋಗಬೇಡ, ಅಮ್ಮ ನೀನು ಹೋಗಬೇಡ, ನಾನು ಹೋಗ್ತೇನೆ. ಯಾತಕ್ಕೆ ಅಂದರೆ ನಹಿ ಕನ್ಯೆಯ ಅರ್ಥ, ಅವಳು ಹೇಳೋದು ನೋಡಿ, ಹೆಣ್ಮಗನ್ ತೊಗೊಂಡು ಏನು ಮಾಡ್ತೀರಿ ನೀವೀಗ, ವರದಕ್ಷಿಣೆ ಮೂಲ ಅಂತಾರಲ್ಲ, ಹಾಕಿ ಏನು ಉಪಯೋಗ ಇಲ್ಲ, ನಾನು ಹೋಗಿಬಿಡ್ತೇನೆ. ನಹಿ ಕನ್ಯೆಯ ಅರ್ಥ, ನಿಮ್ಮ ನೆಗತ್ತನ್ನು ಸೇರೋದಿಲ್ಲ, ಬೇರೆ ಮನೆಗೆ ಹೋದರೆ ಖರ್ಚಾಗುತ್ತೆ, ನಾನು ಈಗಲೇ ಹೋಗಿಬಿಡ್ತೇನೆ ಅಂತ ಹೇಳ್ತಾಳೆ. ಆಗ ಬ್ರಾಹ್ಮಣ ಮಾತಾಡ್ತಾನೆ, ಮಧ್ವಾಚಾರ್ಯ ಹೇಗೆ ಬರೀತಾರೆ, ವೇದವ್ಯಾಸರು ಹೇಗೆ ಹೇಳ್ತಾರೆ ಎಂಬುದಕ್ಕೆ ಆ ಮಾತುಗಳು ಸಾಕ್ಷಿ. ಮಗನ ತಕ್ಷಣ ಬೈದಂತೆ, ಧಿಕ್ಕಿತಿ ಸ್ಮ ವಿಪ್ರವರಿಯ, ಏನು ಹಾಗೆಲ್ಲ ಮಾತಾಡಬೇಡ, ನನ್ನಿಂದ ಏನಾಗುತ್ತೆ ಅಂತ ಹೇಳೋದಕ್ಕೆ ಹೋಗಬೇಡ, ಹೆಣ್ಣು ಜೀವ ವ್ಯರ್ಥ ಅಂತ ತಿಳ್ಕೊಂಡ್ಬಿಡ್ಬೇಡ. ಆಚಾರ್ಯರು ಬರೀತಾರೆ, ಕನ್ಯೋದಿತ ಪತಕುಲದ್ವಯ ತಾರಿಣೀತಿ, ಹೆಂಗಸು ಅಂದರೆ ಎರಡು ಮನೆ ಉಳಿಸ್ತಾರೆ ನೆನಪಿರಲಿ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಹೆಂಗಸರ ಬಗ್ಗೆ ಮಧ್ವಾಚಾರ್ಯನ ಬಿಟ್ಟರೆ ಇಡೀ ಮತದ ಇತಿಹಾಸದೊಳಗೆ ಯಾರೂ ಕೂಡ ಅಷ್ಟು ಪರವಾಗಿ ಮಾತಾಡಿಲ್ಲ. ಅವ್ರು ಹೇಳ್ತಾರೆ, ಗಂಡಸಿನ ಒಂದು ಕೈ ಮೇಲೂ ಹೆಂಗಸು ಅಂದರೆ ಎರಡು ಮನೆ, ತಾನು ಹುಟ್ಟಿದ ಮನೆ, ತಾನು ಸೇರತಕ್ಕಂಥ ಮನೆ, ಎರಡೂ ಮನೆಯನ್ನು ಉಳಿಸ್ತಕ್ಕಂಥ ಒಂದು ವಿಶೇಷ ಜವಾಬ್ದಾರಿ ಹೆಂಗಸಿಗಿದೆ, ನನ್ನಿಂದ ಏನಾಗೋದಿಲ್ಲ ಅಂತ ಹೇಳ್ತೀಯಾ, ಹಾಗೆಲ್ಲ ಹೇಳಬಾರ್ದು, ಸುಮ್ಮನೆ ಇರು ಅಂತ ಹೇಳಿದರೆ. ಈ ಮಾತನ್ನು ಅರ್ಥ ಮಾಡಿಕೊಂಡ ಮೇಲೆ ಹೆಂಗಸರು ಎಷ್ಟು ಧೈರ್ಯವಾಗಿ ಇದು ಮಾಡಬಹುದು. ಎರಡು ಮನೆ, ಇವತ್ತು ಎಷ್ಟೋ ಸರ್ತಿ ಮನೆ ಸರಿಯಾಗಿಲ್ಲದ ಹೋದರೆ ಮನೆ ಊರಾಗಿಲ್ಲ ಅಂತ ಕೇಳ್ತಾರೆ. ಸಾಮಾನ್ಯ ಮನೆ ನೀಟಿಲ್ಲದ ಹೋದರೆ ಯಜಮಾನಿ ಊರಿಲ್ಲ ಅಂತ ಕೇಳ್ತಾರೆ. ಗಂಟಸಿನ ಕೆಲಸ, ಹೆಂಗಸರ ಕೆಲಸ, ಅದು ಮುಖ್ಯವಾಗಿ ಮನೆ ಸ್ವಚ್ಛ ಇರೋದು ಅಂದರೆ ಹೆಂಗಸಿನ ಜವಾಬ್ದಾರಿ. ಇವತ್ತು ನಮ್ಗೆ ಏನಾಗಿದೆ, ಸ್ವಚ್ಛ ಇರೋದು ಅಂದರೆ ಬರೀ ಈ ಥರ ಸ್ವಚ್ಛ ಇರುತ್ತೆ, ಮನೆಯಲ್ಲಿ ಸಂಸ್ಕೃತಿ ಇರೋದು ಅಂತ ಅರ್ಥ. ಮನೆಯಲ್ಲಿ ಸಂಸ್ಕೃತಿ ಉಳಿಸ್ಬೇಕಾದವಳು ಯಾರು ಅಂದರೆ ತಾಯಿ. ಅದಕ್ಕೆ ಮದರ್ ಟಂಗ್ ಅಂತ ಶುರುವಾಗಿದೆ. ತಾಯಿ ಮಾತು ನಡೆಯುತ್ತೆ ಎಂಬುದ್ರೆ ಮದರ್ ಟಂಗ್ ಅಂತ ಶುರುವಾಗಿದೆ. ತಾಯಿ ಹೇಳಬೇಕು, ಮಕ್ಕಳು ಕೇಳಬೇಕಾಗುತ್ತೆ. ಮನೆಯಲ್ಲೇನಾದರೂ ಸ್ವಚ್ಛತೆ ಇಲ್ಲದೆ ಹೋದರೆ ಹೆಂಡತಿ ಜವಾಬ್ದಾರರು, ಮನೆಯಲ್ಲೇನಾದರೂ ಮಕ್ಕಳ ದಾರಿ ತಪ್ಪಿದರೆ ಹೆಂಡತಿ ಜವಾಬ್ದಾರರಂತೆ. ಅದಕ್ಕೆ ಗೃಹಿಣಿ ಗೃಹ ಮುಚ್ಚತೆ, ಮಹಾಭಾರತದ ಮಾತದು. ನಗೃಹಂ ಗೃಹಮಿತ್ಯಾಹು, ಗೃಹಿಣಿ ಗೃಹ ಮುಚ್ಚತೆ. ಗೃಹ ಅಂದರೆ ಬಿಲ್ಡಿಂಗ್ ಅಲ್ಲ, ವಾಸ ಮಾಡೋ ಹೆಂಡತಿ ಅಂತ ಕರೀತಾರೆ. ದೊಡ್ಡ ಬಿಲ್ಡಿಂಗು, ಒಬ್ಬ ಬ್ರಹ್ಮಚಾರಿ ವಾಸ ಮಾಡ್ತಾನೆ, ಅದು ದೊಡ್ಡ ರೂಮ್ ಅಷ್ಟೇ ಅದು. ಎಷ್ಟು ದೊಡ್ಡ ಬಿಲ್ಡಿಂಗ್ ಇದ್ದರೂ ರೂಮ್ ಅಷ್ಟೇ ಅದು, ಮನೆ ಅಲ್ಲ. ಮದುವೆ ಆಗಿಬಿಡ್ತಾನೆ, ಪೈಪ್ನಲ್ಲಿ ವಾಸ ಮಾಡಿದ್ರೆ ಮನೆ ಅದು, ಒಂದು ಪೈಪ್ನಲ್ಲಿ ಇದ್ದರೂ ಕೂಡ ಅದು ಮನೆ. ಅಂದರೆ ಮನೆಯನ್ನ ಹೆಸರು ಬಿಲ್ಡಿಂಗೇ ಬರೋದಿಲ್ಲ, ಹೆಂಡತಿಗೆ ಬರತಕ್ಕಂಥ ಹೆಸರು. ಇಡೀ ಮನೆಯ ಜವಾಬ್ದಾರಿ ಅವಳದು. ಅಂಥ ಹೆಂಗೆ ಅಂಥ ಮಕ್ಕಳನ್ನ ಹೇಗೆ ತಯಾರು ಮಾಡಬೇಕು ನೋಡಿ, ಹೆಂಡತಿ ಅಂತ ಹೇಳಿದರೆ ಪೂರ್ತಿ ಜವಾಬ್ದಾರಿ ಹೊರಬೇಕು. ತನ್ನ ಮನೆ ಉಳಿಸ್ತಾಳೆ ಕನ್ಯೆ, ತಾನು ಸೇರಿದ ಮನೆ ಉಳಿಸ್ತಾಳೆ, ಇಷ್ಟು ಶ್ರೇಷ್ಠವಾದಂಥ ಹಿರಿಮೆ ಇದೆ, ಹಾಗೆಲ್ಲ ಬೈಬೇಡ ಅಂತ ಹೇಳಿದ್ರೆ. ಹೆಂಗಸರು ಭಾರಿ ಸಂತೋಷ ಪಡೋ ಮಾತದು, ಮಧ್ವಾಚಾರ್ಯ ನಮ್ಮ ಕಡೆ ಇದ್ದಾರೆ ಅಂತ ಸಂತೋಷ ಪಡಬಹುದು, ಎರಡು ಮನೆ ಉಳಿಸ್ತಾರೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೋಬಹುದು. ಗಂಡಸರಿಗೆ ಹೇಳ್ಬೋದು, ನೀವು ಒಂದು ಮನೆ ಉಳಿಸ್ತೇವೆ, ಎರಡು ಮನೆ ಉಳಿಸ್ತೇವೆ ಅಂತೇಳಿ ಓಡಾಡ್ಕೋಬಹುದು. ಆಚಾರ್ಯರು ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ, ಗಂಡಸೇನಾದರೂ ಕೆಟ್ಟರೆ ಒಂದು ಮನೆ ಹಾಳು ಮಾಡ್ತಾನೆ, ಹೆಂಗಸು ಕೆಟ್ಟರೆ ಎರಡು ಮನೆ ಹಾಳು ಮಾಡ್ತಾಳೆ, ಹುಷಾರಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ಎಚ್ಚರಿಕೆನೂ ಕೊಡ್ತಾರೆ, ಅಲ್ಲಿ ಹೊಗಳ್ತಾರೆ, ಎಚ್ಚರಿಕೆನೂ ಕೊಡ್ತಾರೆ. ಇವತ್ತು ಡ್ರೈವರ್ ಭಾರಿ ಕಂಫರ್ಟಬಲ್, ಎಚ್ಚರ ತಪ್ಪಿದ್ರೆ ಇಡೀ ಬಸ್ಸೇ ಹೋಗ್ತದೆ, ನೆನಪಿರಬೇಕು. ಮಲಗಿದ ಕೂತವನು ಮಲಗಿದರೆ ಅಕಸ್ಮಾತ್ ಸ್ಟೇಷನ್ ಬಂದಿರುತ್ತೆ, ಕೂತವನು ಮಲಗಿಬಿಡ್ತಾರೆ, ಮುಂದಿನ ಸ್ಟೇಷನ್ ಹಿಡಿಬಹುದು ಅಷ್ಟೇ, ಏನೇನು ತೊಂದರೆ ಆಗೋದಿಲ್ಲ. ಡ್ರೈವರೇ ಮಲಗಿಬಿಟ್ರೆ ಪಜೀತಿ ಆಗುತ್ತೆ, ಕೂತ್ ಬಸ್ನಲ್ಲಿ ಕೂತವರೆಲ್ಲ ಹೋಗಿಬಿಡ್ತಾರೆ. ಅಂದರೆ ಹೆಂಗಸೇ ಜವಾಬ್ದಾರಿ ಜಾಸ್ತಿ ಅನ್ನೋ ಗೊತ್ತನ್ನು ಕೊಡ್ತಾ ಹೆಂಗಸರಿಗೆ ಮೋಕ್ಷನೇ ಇಲ್ಲ ಅಂತ ಹೇಳಿದ ಜನಗಳಿದ್ದಾರೆ. 99% ಮತಾಚಾರ್ಯರು ಹೆಂಗಸರಿಗೆ ಮೋಕ್ಷನೇ ಇಲ್ಲ ಅಂತ ಹೇಳಿದವರು, ಮಧ್ವಾಚಾರ್ಯ ಒಬ್ಬರೇ ಮೋಕ್ಷ ಇದೆ ಅಂತ ಹೇಳಿದವರು. ಮತ್ತು ಅವರು ಸಾಧನೆ ಸುಲಭ ಅಂತ ಹೇಳ್ತಾರೆ, ಅದು ಮುಖ್ಯ. ಗಂಡಸರಿಗಿಂತ ಹೆಂಗಸರ ಸಾಧನೆ ಬಹಳ ಸುಖ್ಯ. ಏನು ವೇದಾಧಿಕಾರಣ ಇಲ್ಲ ನಮಗೇನು ಸುಖ ಅಂತ ಕೇಳಿದರೆ, ಅದೇ ನಿಮಗೆ ಸುಖ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ವೇದಾಧಿಕಾರ ಇಲ್ಲ, ವೇದ ಓದೋ ನಿಯಮಗಳು ಜಾಸ್ತಿ, ಕಷ್ಟ ಜಾಸ್ತಿ, ಗುರುಕುಲವಾಸ ಎಷ್ಟಿದೆ ಗೊತ್ತಾ, ರಿಸ್ಟ್ರಿಕ್ಷನ್ಸೇ ಇಲ್ಲ. ಜ್ಞಾನ ಬಂದ್ಬಿಟ್ರೆ ಸಾಕತ್ತೆ, ಜ್ಞಾನ ಬಂದರೆ ಸಾಕು. ಜ್ಞಾನ ಹೇಗೆ ಬರಬೇಕು, ಕೇಳಿ ಕೇಳಿ ಬರುತ್ತೆ ಅಂತ ಹೇಳ್ತಾರೆ. ಹೆಂಗಸರಿಗೆ ಕೇಳಿ ಕೇಳಿ ಜ್ಞಾನ ಬರುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಹೆಂಗಸರ ಬಗ್ಗೆ ತುಂಬ ಒತ್ತು ಹೇಳ್ತಾರೆ, ಒತ್ತು ಕೊಟ್ಟು ಹೇಳ್ತಾರೆ. ಆದ್ದರಿಂದ ಹೋಗಬೇಡ, ಆಗ ಚಿಕ್ಕ ಮಗು ಮಾತಾಡ್ತು, ಮಗ ಇರ್ತಾನೆ. ಇವಳು ಚಿಕ್ಕವಳೆ, ಆಗಿನ ಕಾಲಿಗೆ ಎಟ್ಟರು ಮದುವೆ ಮಾಡಿಬಿಡ್ತಾ ಇದ್ರು, ಆದ್ರಿಂದ ಮದುವೆ ಆಗಿಲ್ಲ. ಚಿಕ್ಕವಳು ಅವಳ ಬಾಯಲ್ಲಿ ಮಾತು ಬಂದಿ, ಚಿಕ್ಕ ಹುಡುಗ, 3-4 ವರ್ಷದ ಹುಡುಗ, ಅವನು ಶುರು ಮಾಡಿದ್ರು ಮಾತಾಡ್ಲಿಕ್ಕೆ. ಅಪ್ಪ ನೀನು ಹೋಗ್ಬೇಡ, ಅಮ್ಮ ನೀನು ಹೋಗ್ಬೇಡ, ಅಕ್ಕ ನೀನು ಹೋಗ್ಬೇಡ, ನಾನು ಹೋಗ್ತೇನೆ, ಸುಮ್ಮನೆ ಹೋಗೋದಿಲ್ಲ. ಪ್ರಾಹ ಸ್ವಹಸ್ತಕ ತೃಣಂ ಪ್ರತಿದರ್ಶ ಚೈಷಾಂ, ಒಂದು ಕುಲ್ಕಡ್ಡಿ ತಗೊಂಡಂತೆ ಹೇಳ್ತಾನೆ. ಏತೇನ ರಾಕ್ಷಸ ಮಹಂ ನಿಹನಿಶ್ಚಯೇವ, ನಾನು ಹೋಗಿ ರಾಕ್ಷಸನ ಕೊಂದು ಬಂದ್ಬಿಡ್ತೇನೆ, ಅಲ್ಲ ಆರಾಮಿದ್ಬೇಡ ಅಂತ ಹೇಳಿದ್ರೆ ಕೂಸೋದು. ಅದಕ್ಕೇನು ಗೊತ್ತಿಲ್ಲ ವಿಷಯ. ಸುವಾಕ್ಯವನು ಸಹ ಪ್ರವಿವೇಶ ಕುಂತಿ, ಕುಂತಿದನ್ನೆಲ್ಲ ಕೇಳಿಸ್ಕೊತಾ ಇದ್ದಂತೆ. ಆದ್ರೆ ದುಃಖದ ವಾತಾವರಣದಲ್ಲಿ ಒಂದು ನಗು ಬಂತಾಗ, ಮಗು ಯಾವಾಗ ಕೊಲ್ತೇನೆ ಅಂತ ಹೇಳಿಬಿಟ್ರಲ್ಲ, ತಕ್ಷಣ ಕುಂತಿ ಒಳಗೆ ಪ್ರವೇಶ ಮಾಡಿದ್ದಂತೆ. ಒಂದು ಶಕಲ ಹೊಡ್ಕೊಂಡು ಒಳಗೆ ಹೋದಂತೆ. ಎಲ್ಲರೂ ಆಶ್ಚರ್ಯ ಆಗ್ತದೆ, ಏನಮ್ಮ ಅಂತ ಎಲ್ಲ ಮಾತಾಡಿಸ್ತಾರೆ. ಆಗ ಕುಂತಿದೇವಿ ಮುಂದೆಲ್ಲ ವಿಷಯ ಹೇಳ್ಕೊತಾರೆ, ಅಮ್ಮ ನಮ್ಮ ತೀರ ವೈಯಕ್ತಿಕ ಸಮಸ್ಯೆ ಅಂತ ಎಲ್ಲ ಕಥೆ ಹೇಳಿದಾಗ ಆಕೆ ಹೇಳ್ತಾಳೆ, ಇಷ್ಟೇನ ಸಮಸ್ಯೆ, ಯೋಚನೆ ಮಾಡಬೇಡಿ, ಎಲ್ಲ ತಯಾರಿದೆ ತಾನೇ. ಒಬ್ಬನ ಹೋಗ್ಲಕ್ಕೆ ಒಬ್ಬ ಮನುಷ್ಯ ಬೇಕೋದಲ್ಲೋ, ನನಗೆ 5 ಜನ ಮಕ್ಕಳಿದ್ದಾರೆ, ಯೋಚನೆ ಮಾಡಬೇಡ, 5 ಜನ ಮಕ್ಕಳಿದ್ದಾರೆ. ದೇಶು ಏಕಏವ ನರವೈರಿ ಮುಖಾಯ ಯಾತು, ಒಬ್ಬನು ಕಳಿಸ್ತೇನೆ ಹೋಗ್ಲಿ ಅಂತ ಹೇಳಿಬಿಟ್ರು. ಆಗ ಬ್ರಾಹ್ಮಣ ಹೇಳ್ತಾನಮ್ಮ, ಎಂಥ ತಾಯಿ ನೀನು, 5 ಜನ ಮಕ್ಕಳಿದ್ದಾರಲ್ಲ, 100 ಅಲ್ಲ 1000 ಮಕ್ಕಳಿದ್ರು ಕೂಡ ಮಕ್ಕಳು ಮಕ್ಕಳೇ ತಾಯಿ ತಾಯಿನೇ, ಒಬ್ಬರನ್ನು ಬಿಡ್ಲಕ್ಕಾಗೋದಿಲ್ಲ ತಾಯಿಗೆ. ಆ ಮಕ್ಕಳು ಬೇಕಾದ್ರೆ ತಾಯಿನ ಬಿಡ್ತಾರೆ, ಅದೇನು ದೊಡ್ಡ ವಿಚಾರ ಅಲ್ಲ, ಎಲ್ಲರ ಸೇರಿ ಬಿಟ್ಬಿಡ್ತಾರೆ, ಗುಡ್ ಬೈ ಹೇಳ್ಬಿಡ್ತಾರೆ. ಎಷ್ಟೋ ಜನ 10 ಮಕ್ಕಳು ಒಬ್ಬ ತಂದೆ ತಾಯಿಗಿದ್ರೆ ಡಿವೈಡ್ ಮಾಡ್ಕೊತಾರೆ ತಂದೆ ತಾಯಿನ, ಒಬ್ಬ 36.5 ಡೇಸ್ ಒಬ್ಬ ಮನೇಲಿ ಇರಬೇಕಾದ್ರೆ, ಜಾಸ್ತಿ ಇರಬಾರ್ದು. ಅದು ಗಂಡ ಒಂದ್ಸರಿ ಹೆಣ್ತದ್ದು ಜೊತೆಗೆ ಇರಬಾರ್ದು, ಮುಪ್ಪಿನ ಕಾಲಕ್ಕೆ ಜೊತೆ ಇರಬಾರ್ದು. ಮತ್ತೆ ಒಬ್ಬ ತಾಯಿ ಒಂದ್ ಕಡೆ, ತಂದೆ ಒಂದ್ ಕಡೆ, ಬಾಡಿ ಬಡವರಾಗಿಬಿಡ್ತಾರೆ, ಪಾಪ ತಂದೆ ತಾಯಿ ಸಾಕಿಬಿಟ್ರೆ ಇವರು ಅಂತ ಪಾಪಗಳಿರ್ತಾರೆ. ಆದರೆ ಮಕ್ಕಳು ಮಾತ್ರ ಆಗಿರ್ಬೋದು, ತಾಯಿ ಆಗಿರೋದಿಲ್ಲ. ಎಂಥ ಧೈರ್ಯ ನಿಂದು ಅಮ್ಮ, ನಾನು ಹೇಳ್ತೇನೆ ಕೇಳು, ನೀನು ಕಳಿಸ್ಬೋದು, ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಜವಾಬ್ದಾರಿ ಇದು, ನನ್ನ ಮಗನೇ, ನನಗೋಸ್ಕರ ಇನ್ನೂ ಕಂಡವ್ರ ಮಕ್ಕಳನ್ನ ಹಾಳು ಮಾಡೋದಿಲ್ಲ ನಾನು, ಬೇಡ ಅಂದ್ಬಿಟ್ಟನಂತೆ. ಇದು ಬ್ರಾಹ್ಮಣ ಲಕ್ಷಣ ಇದು, ಸದ್ಯ ಕಳಿಸ್ಬಿಡಮ್ಮ ಅಂತ ಹೇಳೋದಿಲ್ಲ. ನಾವ್ಯಾರು ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೇವೆ, ನಿಮ್ಮನ್ನು ಕಳಿಸಿ ನಾವ್ಯಾವ ಪಾಪಕ್ಕೆ ಹೋಗಲಿ ಅಂತ ಹೇಳ್ತಾನೆ. ಇದನ್ನು ಬ್ರಾಹ್ಮಣ ಅಂತ ಕರೀತಾನೆ. ಕಂಡವರ ಕಷ್ಟಕ್ಕೆ ಹಾಕಿದ್ರೆ ಬ್ರಾಹ್ಮಣನಲ್ಲ, ತನ್ನ ಇನ್ನೊಬ್ಬರ ಕಷ್ಟ ತಾನು ತಗೊಳ್ಳಾಗಿರ್ಬೇಕು. ಕನಿಷ್ಠ ಪಕ್ಷ ತನ್ನ ಕಷ್ಟ ತಾನೇ ಅನುಭವಿಸೋಕೆ ಹೊರತು ಕಂಡವರು ಯಾಕಾಗ್ತೀವಿ ಮಧ್ಯೆ, ಅದು ಸಾಧ್ಯ ಇಲ್ಲ. ಅಮ್ಮ ನೀನು ಹೊರಡು, ನಾನು ನಮ್ಮ ಮಗನ ನಾನೇ ಹೋಗ್ತೀವಿ, ಯಾರೋ ಏರ್ಪಾಟು ಮಾಡ್ತೀವಿ ಅಂದ್ರಂತೆ. ಆ ಸಮಯಕ್ಕೆ ಕುಂತಿ ಹೇಳ್ತಾಳೆ, ನೋಡು ಬ್ರಾಹ್ಮಣ, ನಾನು ಹೇಳಿದ್ದು 5 ಜನ ಮಕ್ಕಳಿದ್ದಾರೆ, ಒಬ್ಬನು ಕಳಿಸ್ತೇನೆ ಅಂತ ಹೇಳಿದೆ, ಅವನು ಸಾಯ್ತಾನೆ ಅಂತ ಹೇಳಿಲ್ಲ, ಬಕಾಸುರನ್ನ ಕಳಿಸಿ ಬಂದ್ಬಿಡ್ತಾನೆ, ಯೋಚನೆ ಮಾಡಬೇಡ, ಅಂಥ ಮಗ ನನಗಿದ್ದಾನೆ ಅಂತ ಹೇಳಿದರೆ. ಕುಂತಿ ಮಾತು ಕೇಳಬೇಕು, ನನ್ನ ಮಗ ಎಂಥವನು ಗೊತ್ತಾ ಅಮ್ಮ, ಅದೇನು ಸಾಧ್ಯ, ಬಕಾಸುರ ಎಂಥವನು ಗೊತ್ತಾ ಅಂತ ಹೇಳ್ತಾನೆ. 2 ಕೋಟಿ ವರ್ಷದಿಂದ ಕಾಡ್ತಾ ಇದ್ದಾನೆ, ಆ ಭಯಂಕರ ವರ ಇದೆ ಅವನಿಗೆ, ಅವನ ಸೋತವ್ರು ಯಾರೂ ಬಂದಿಲ್ಲ ಇವತ್ತಿನವರೆಗೂ ಕೂಡ ಅಂತ ಹೇಳಿದರೆ ಅದು ಇರಬಹುದು, ನನ್ನ ಮಗ ಅಂಥವನಲ್ಲ ಅಂತ ಹೇಳ್ತಾನೆ. ನನ್ನ ಮಗ ಎಂಥವನು ಗೊತ್ತಾ, ಇವತ್ತು ರುದ್ರಾದಿ ದೇವತೆಗಳು ಬಂದರೂ ಅಲುಗಾಡೋದಿಲ್ಲ ಅಂತ ಮಗ ನನಗಿದ್ದಾನೆ ಅಂತ ಹೇಳ್ತಾನೆ. ಇದು ಕುಂತಿಯ ಯಶಸ್ಸಿಗೆ ಕಾರಣ ಇದು. ಆಗ ಆಶ್ಚರ್ಯ ಆಗುತ್ತೆ ಆತನಿಗೆ, ಅಷ್ಟು ನೀನೇ ಭರವಸೆ ಕೊಡೋದಾದ್ರೆ ಆಗಬಹುದು, ಒಬ್ಬ ತಾಯಿ ಮಗನ ಬಗ್ಗೆ ಮಾತಾಡೋ ಹಕ್ಕಿದೆ. ಆಗ ಒಪ್ಕೊಂಡು ಬರ್ತಾಳಾಗ, ಆಗ ಭೀಮಸೇನ ಮುಂದೆಲ್ಲ ಹೇಳಿಲ್ಲಂತೆ. ಭೀಮಸೇನ ಭಾರಿ ಉದ್ಧರಿಷ ಆಸ, ಭಾರಿ ಖುಷಿಯಾಗಿಬಿಡ್ತಂತೆ. ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಊಟ ಸಿಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಅಂತೇಳಿ. ಊಟ ಸಿಗುತ್ತೆ ಅಂತ ಅಲ್ಲ, ರಾಕ್ಷಸನ್ನು ಕೊಂದು ಕೃಷ್ಣಾರ್ಪಣ ಅನ್ನಕ್ಕೆ ಒಂದು ಪುಣ್ಯ ಬರುತ್ತೆ. ಭೂಭಾರ ಹರಿಣೋ ವಿಷ್ಣೋಹೋ ಪ್ರಧಾನ ಅಂಗಂ ಹಿ ಮಾರುತಿ. ಅಷ್ಟೊತ್ತಿಗೆ ಧರ್ಮರಾಜಾದಿಗಳೆಲ್ಲ ಬರ್ತಾರೆ, ಭೀಮನ್ ನೋಡ್ತಾರೆ. ಯಾವಾಗಲೂ ಆನಂದ ತೀರ್ಥ ಕೇಳಬೇಕಾ, ಈಗಂತೂ ಹೆಚ್ಚು ಆನಂದ ಆಗಿಬಿಟ್ಟಿದೆ, ವಿಶೇಷ ಆನಂದ. ಅದರಲ್ಲೇ ಒಂದು ವಿಶೇಷ, ಅಮ್ಮ ಯಾತಕ್ಕೆ ಭೀಮಸೇನ ಹೀಗಿರೋದು, ಭಾರಿ ಆನಂದವಾಗಿದ್ದಾನಲ್ಲ, ಏನು ವಿಶೇಷ ಅಂತ ಧರ್ಮರಾಜ ಕೇಳುತ್ತಾನೆ. ಆಗ ಕುಂತಿ ಹೇಳ್ತಾಳೆ, ಎಲ್ಲ ಕಥೆ ಹೇಳಿಬಿಡ್ತಾಳೆ. ಹೇಳಿಬಿಟ್ಟು ಈ ಎಲ್ಲ ಮನುಷ್ಯ ಯಾರು ಇದ್ದಿಲ್ವಂತೆ, ನಾನು ಭೀಮನ ಕಳಿಸ್ತೇನೆ ಅಂತ ಹೇಳಿಬಿಟ್ಟೆ ಅಂತ ಹೇಳ್ತಾನೆ. ಧರ್ಮರಾಜನಿಗೆ ಶಾಕ್ ಆಯ್ತಂತ ಅವತ್ತಿನ ದಿವಸ, ಅಮ್ಮ ಏನಾಯ್ತು ನನಗೆ ಅಂತ ಹೇಳ್ತಾನೆ. ಯಾ ನಿನ್ನ ಬುದ್ಧಿ ಯಾಕೆ ಕೆಟ್ಟೋಯ್ತು ಇವತ್ತು ಅಂತ ಬೈತಾರೆ. ತಾಯಿನ ಬಂದು ಎಂದೂ ಬಂದಿಲ್ಲ, ಮಾತಃ ಕೈಯೈವ ಬುದ್ಧಿ, ನಿನಗೆ ಏನಾಗಿದೆ ಇವತ್ತಿನ ದಿವಸ, ಭೀಮನ ಕೊಂದು ಕೊಲಿಸ್ಬಿಡ್ತಾ ಇದೆಯಾ, ರಾಕ್ಷಸನ ಬಾಯಿಗೆ ಹಾಕ್ತಾ ಇದೆಯಾ, ಭೀಮನ ಕಳಿಸಿದರೆ ಭೀಮ ಒಬ್ಬ ಹೋಗೋದಿಲ್ಲ, ನಾವೆಲ್ಲ ಹೋಗ್ಬಿಡ್ತೇವೆ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ, ನಾವು ಬದುಕಿರೋದೇ ಭೀಮನಿಂದ. ಈಗ ವಾಯುದೇವರ ಮಹಿಮೆ ಗೊತ್ತಾಗ್ತದೆ, ನಾವೆಲ್ಲ ಸುಖ ನಿದ್ರೆ ಮಾಡ್ತೇವೆ ಅಂದರೆ ಯಾರು ಪುಣ್ಯ ಗೊತ್ತಾ, ಅದು ಭೀಮಸೇನ ರಕ್ಷಣೆ. ಅದು ಯದ್ಬಾಹು ಮಾಲಾಭಾಸ್ತ್ರಿತ್ಯ, ಸಿದಿಂಬಾಸುರ ಬಂದು ಹಿಡ್ಕೊಂಡು ಹೋಗಿದ್ದು ಮನದಲ್ಲಿ ನಿದ್ದೆ ಹೊಡಿತಿದ್ದಾರೆ, ಭೀಮಸೇನ ಕಾಯ್ತಾ ಕೂತಿದ್ದಾರೆ. ಧರ್ಮರಾಜ ಹೇಳೋ ಮಾತಿದ್ದು ಅವರಿವರಲ್ಲ, ಧರ್ಮರಾಜ ಯಮದೇವರ ಅವತಾರ. ನಾವೆಲ್ಲ ಬದುಕಿರೋದು ಭೀಮಸೇನಿಂದ, ನಿದ್ರೆ ಮಾಡ್ತಿರೋದು ಭೀಮಸೇನಿಂದ, ನಮ್ಮ ಜೀವನ ಭೀಮಸೇನ ಅಧೀನ. ಅದನ್ನೇ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಭಾವ ಶ್ರೀಮಧ್ವ ನಾಮ, ಜಗತ್ತನ್ನೇ ಧರಿಸಿರ್ತಕ್ಕಂಥ ಭೀಮಸೇನ. ಇಲ್ಲಿ ತಾವು ಹೇಳ್ಕೊತಾರೆ, ಧರ್ಮರಾಜ ಬದುಕಿದ್ದಾನೆ ಅಂದರೆ ಯಮದೇವರು ಬದುಕಿದ್ದಾರೆ, ಅರ್ಜುನ ಬದುಕಿದ್ದಾನೆ, ಇಂದ್ರದೇವರು ಬದುಕಿದ್ದಾರೆ, ನಕುಲ ಸಹದೇವರು ಅಂತ ಹೇಳಿದ್ರೆ ಅಶ್ವಿನಿ ದೇವತೆಗಳು ಬದುಕಿದ್ದಾರೆ. ಉಪಲಕ್ಷಣೆಯ ಸಮಸ್ತ ದೇವತೆಗಳಿಗೆ ಆಧಾರ, ಅದಕ್ಕೆ ಜಗತ್ರಾಣ ಅಂತ ಹೆಸರಾಯಿತು. ಇದನ್ನು ಅವ್ರು ಅಂದೋಯಿಂಗ್ಲಿ ಮಾತಾಡ್ತಾರೆ, ಈ ಭೀಮನಿಂದ ನಾವು ಬದುಕಿದ್ದೇವೆ, ಭೀಮಸೇನ ಕಳಿಸಿಬಿಟ್ರೆ ನಮಗೆ ಬದುಕು ಇಲ್ಲ, ರಾಜ್ಯ ಇಲ್ಲ, ಭೋಗ ಇಲ್ಲ, ಇವತ್ತಲ್ಲ ನಾಳೆ ಸುಖವಾಗಿರುತ್ತೆ, ನಾವು ರಾಜ್ಯ ಪಡ್ಕೊಂಡು ಅನ್ನೋ ಆಸೆ ಯಾತಕ್ಕಿದೆ ಗೊತ್ತಾ, ಭೀಮನಿಂದಾಗಿದೆ. ಅಂತ ಭೀಮೋದರಂ ಗತಿ ಏನು ಅಂತ ಕೇಳಿದರೆ, ಆಗ ಕುಂತಿ ಹೇಳ್ತಾಳೆ, ಧರ್ಮರಾಜ ನಿಮಗೆ ಭೀಮಸೇನ ನಿನಗೆ ತಮ್ಮ ಅಂತ ಅಷ್ಟೇ ಗೊತ್ತು, ನನಗೆ ಆತ ವಾಯು ಅಂತ ಗೊತ್ತು ಅಂತ ಹೇಳ್ತಾಳೆ. ನನಗೆ ವಾಯು ಅಂತ ಗೊತ್ತು ಅಮ್ಮ. ಇದೇನು ಅಂತ ಕೇಳಿದರೆ, ನಿಂದು ಎಂತ ಗೊತ್ತು ಭೀಮಸೇನ? ಈ ಎಲ್ಲ ದೇವತೆಗಳು ಒಟ್ಟಾದರೂ ಕೂಡ ಭೀಮಸೇನ ಕೂದಲು ಕೊಂಕದಿಲ್ಲ ಗೊತ್ತಾ ಅಂತ ಮಗ ನನ್ನ ಮಗ ಅಂತ ಹೇಳಿದ್ದ. ಏನ್ ಮಾಡಿದ್ರೂ ಆಗೋದಿಲ್ಲ. ಏಷ ಸ್ವಯಂ ಹಿ ಮರುದೇವ ನರಾತ್ಮಕೋಭೂತ್ ಕೋ ನಾಮ ಹಂತುಂ ಹಿಮಮಾಪ್ತ ಬಲೋ ಜಗತ್ಸು. ಸಾಕ್ಷಾತ್ ವಾಯುದೇವರೇ ಭೀಮನಾಗಿ ಬಂದಿರೋದು. ಇದನ್ನು ಕೊಲ್ಲಸೆ ಪ್ರಾಣ ತೆಗೆದ್ರೆ ಪ್ರಾಣ ಹೇಗೆ ತೆಗಿತಾರೆ? ಯಾರು ಕೂಡ ಕಂಡವರು ಪ್ರಾಣ ತೆಗೆದು ಪ್ರಾಣ ತೆಗಲಕ್ಕಾಗತ್ತಾ? ಸಾಧ್ಯ ಇಲ್ಲ ಅಂತ ಹೇಳಿದ್ದಂತೆ. ಆಗ ಕೇಳ್ತ ಏನಮ್ಮ ಅಂತ ಕೇಳಿದ್ರೆ, ಆ ಹೇಳ್ತಾಳೆ, ಚೂರ್ಣೀಕೃತೋ ಹಿ ಶತಶೃಂಗಗಿರಿ ಹಿ ಪ್ರಸೂತ್ಯಾಂ. ಹತ್ತು ದಿವಸದ ಮಗು ನನ್ನ ಕೈಯಿಂದ ಜಾರಿ ಬಿತ್ತು. ಅವತ್ತು ನಾನು ಭಯಪಟ್ಟಿದ್ದು, ಭಾರಿ ಭಯಪಟ್ಟೆ, ಏನಾಯ್ತೋ ಮಗು ಅಂತ. ಆಮೇಲೆ ನೋಡ್ತೇನೆ, ಶತಶೃಂಗ ಗಿರಿ ಹೊಡೆದು ಶತಶೃಂಗವೆಂದೆನಿಸಿತು. ಅನೇಕರು ಹೆಂಗಸರು ಪ್ರಶ್ನೆ ಮಾಡಿದ್ರು, ವಾಯುಸ್ತುತಿ ಗಂಡಸರಿಗಾಯ್ತು, ನಮಗೇನು ಉಪಯೋಗ ಆಗುತ್ತೆ ಮಧ್ವನಾಮ ಹೇಳೋರಿಗೆ ಅಂತ ಕೇಳಿದರೆ, ಮಧ್ವನಾಮದ ಇದೇ ಅರ್ಥನೇ ಮಧ್ವನಾಮ ಹೇಳ್ತಿರೋ. ಅದು ಕನ್ನಡ ಪದ, ಸಂಸ್ಕೃತ ಪದಗಳು ಅಷ್ಟೇ. ಅದರಿಂದಾಗಿನೇ ಒಂದೃಷ್ಟಿಯಿಂದ ವಾಯುಸ್ತುತಿ ಕೇಳ್ತಾ ಹೋದರೆ ಮಧ್ವನಾಮ ಸರಿಯಾಗಿ ಹೇಳಕ್ಕೆ ಬರುತ್ತೆ ಹೆಂಗಸರಿಗೆ. ಅದೇ ಮಾತನ್ನು ಹೇಳಿದ್ದು, ಗಿರಿ ಒಡೆದು ಕರಭದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಚೂರ್ಣೀಕೃತೋ ಹಿ ಶತಶೃಂಗಗಿರಿ ಹಿ ಪ್ರಸೂತ್ಯಂ. ಇಡೀ ಶತಶೃಂಗ ಪರ್ವತ ಪುಡಿ ಪುಡಿ ಆಯಿತು, ಸೀಳಲಿಲ್ಲ ಮತ್ತೆ ಪುಡಿ ಪುಡಿ ಆಯಿತು. ಅವತ್ತೇ ತಿಳ್ಕೊಂಡೆ, ಇನ್ನು ಈತನ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟೆ ಅಂತ ಹೇಳಿದ. ವಾಯುದೇವರ ಮಹಿಮೆಯನ್ನು ಕಣ್ಣಾರೆ ಕಂಡವಳು ಕುಂತಿ ನೆನಪಿರ್ಬೇಕು, ಕಣ್ಣಾರೆ ಕಂಡವಳು. ಇಡೀ ಮಹಾಭಾರತದಲ್ಲಿ ಒಂದೇ ಒಂದು ಸತ್ಯ ಕೂಡ ಭೀಮ ಏನಾದ್ರು ಅಂತ ಯೋಚನೆ ಮಾಡೋದೇ ಇಲ್ಲ. ಭೀಮನ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟೆ ನಾನು ಅವತ್ತಿನಿಂದ. ಅವತ್ತು ಯೋಚನೆ ಮಾಡಿದೆ, ಆಮೇಲೆ ಯೋಚನೆ ಮಾಡಲಿಲ್ಲ. ಕಣ್ಣಾರೆ ಬಲ ಕಣ್ಣೆ ಅಲ್ಲ, ಯೋಚನೆ ಮಾಡಲಿಲ್ಲ. ಅಷ್ಟೇ ಅಲ್ಲ, ಅವತ್ತಿನಿಂದ ನನಗೆ ಅಂತ ಭೀಮನ ಜೊತೆಗೆ ಇದ್ದೇನೆ ಅಂತೇಳಿ ನಿಮ್ಮ ಬಗ್ಗೆ ನನಗೆ ಯೋಚನೆ ಇಲ್ಲ. ಭೀಮ ಒಪ್ಪಿಸಿಬಿಟ್ಟೆ, ಅದು ಸುಖವಾಗಿದ್ದುಬಿಟ್ಟಿದ್ದೇನೆ. ಅಂತ ಭೀಮ ಏನಾಗುತ್ತೆ ಗೊತ್ತು? ನಿಜವಾಗ್ಲೂ ಕೊಂದು ಬರ್ತಾನೆ, ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಲಂತೆ. ನಮ್ಗೆ ಈಗ ಅರ್ಥ ಆಗುತ್ತೆ. ಕುಂತಿ ಬಾಲ ವಿಧವೆ, ನೆನಪಿರಬೇಕು, ಬಾಲ ವಿಧವೆ. ಅಲ್ಲಿ ಮಕ್ಕಳಿಗೆ ರಾಜ್ಯ ಕೊಡಿಸ್ಬೇಕು, ಎದುರಿಗೆ ಯಾರೋ ನಿಂತಿಲ್ಲ, ಸ್ವಂತ ಭಾವ ಗಂಡನ ಅಣ್ಣ ಎದುರು ನಿಂತುಬಿಟ್ಟಿದ್ದಾನೆ. ಆದರೆ 100 ಜನ ಗಂಡು ಮಕ್ಕಳಿದ್ದಾರೆ, ಭೀಷ್ಮ ದ್ರೋಣಾದಿಗಳೆಲ್ಲ ಎದುರಿದ್ದಾರೆ. ಇದನ್ನು ಬಿಟ್ಟರೆ ಯಾರು ಸಪೋರ್ಟ್ ಆಕೆ ಇಲ್ಲ. ಅಂಥವಳು ಸುಖವಾಗಿ ಬದುಕಿ ಗುರಿ ಸಾಧಿಸಿಲ್ಲ ಅಂದರೆ ಯಾತಕ್ಕೆ ಅಂದರೆ, ವಾಯುಜೀವೋತ್ತಮತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರ ಫಲ ಅಂತ ಹೇಳ್ತಾರೆ. ಯಾವ ತಾಯಿಗೆ ವಾಯುಜೀವತ್ವ ಗೊತ್ತಿರ್ತದೋ ಆಕೆಯ ಜೀವನದಲ್ಲಿ ಸೋಲು ಬರೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಎಂಥ ಪುಣ್ಯವಂತಲು ಗೊತ್ತಾ ಕುಂತಿ? ಒಂದು ಕಡೆ ನೋಡಿದರೆ ಜೀವೋತ್ತಮ ಮಗ, ಸರ್ವೋತ್ತಮ ಸೋದರಳಿಯ, ಇನ್ನೇನು ಕೃಷ್ಣ ಸೋದರಳಿಯ, ಇನ್ಯಾಗಿರಬೇಕು ಕುಂತಿ ಯೋಚನೆ ಮಾಡಿ. ನಾವು ಏನು ಸುಕೃತವ ಮಾಡಿದಳೋ ಯಶೋದೆ ಅಂತ ಹೇಳ್ತೇವಲ್ಲ, ಏನು ಸುಕೃತವ ಮಾಡಿದಳೋ ಕುಂತಿ ಅಂತ ಹೇಳಬೇಕು. ಎಷ್ಟು ಪುಣ್ಯದ ಫಲ ಭೀಮಸೇನನ್ನು ಪಡೆದಿರೋದು. ಸವಾಯುರೇವ ಅಭವದತ್ರ ಭೀಮನಾಮ ಅಂತ ಆಚಾರ್ಯ ನಿರ್ಣಯದರು ಹೇಳ್ತಾರೆ. ವಾಯುದೇವರೇ ಸಾಕ್ಷಾತ್ತಾಗಿ ಹುಟ್ಟಿದ್ದಾರೆ, ಆಕೆ ಗೊತ್ತಿದೆ, ಕರೆದಿದ್ದೆ ವಾಯುದೇವರನ್ನು, ಬಂದಿದ್ದು ವಾಯುದೇವರು, ಭೀಮಸೇನ ಮಹಿಮೆ ತೋರಿಸಿಬಿಟ್ಟಿದ್ದಾರೆ. ಆದ್ದರಿಂದ ಹೆಂಗಸರು ನಿಶ್ಚಿಂತೆಯಾಗಿರಬೇಕು ಅಂತಿದ್ರೆ ವಾಯುಜೀವತ್ವ ಅಂತ ತಿಳ್ಕೊಳ್ಬೇಕು. ಅದು ಹೇಗೆ ತಿಳ್ಕೊಳ್ಬೇಕು ಅಂದರೆ ಮಧ್ವನಾಮ ಓದಬೇಕಷ್ಟೆ. ಮಧ್ವನಾಮ ಸರಿಯಾಗಿ ಓದ್ತಾ ಹೋಗಿಬಿಟ್ರೆ ಖಂಡಿತ ವಿಶ್ವಾಸ ಇರುತ್ತದೆ, ಎಂದೂ ಅವರಿಗೆ ಆಪತ್ತು ಬರೋದಿಲ್ಲ. ಅದು 100ಕ್ಕೆ 100 ಸತ್ಯವಾದ ವಿಚಾರ. ಅದು ಎಷ್ಟೋ ಸರ್ತಿ ಹೇಳಿದ್ದೇನೆ ಈಗಾಗಲೇ. ತುಂಬ ಜನಕ್ಕೆ ಆಪತ್ತು ಬಂದವರು ಸಂಪರ್ಕ ಮಾಡಿದ್ದಾರೆ, ಏನು ಮಾಡಬೇಕು ಅಂತ ಕೇಳ್ತಾರೆ. ಎಷ್ಟೋ ಜನ ಈದೆ ಬೇರೆ ದೇಶದಲ್ಲಿ ಫೋನ್ ಮಾಡ್ತಿರ್ತಾರೆ, ಏನಾಗುತ್ತೆ ಅಂತ ಕೇಳಿ. ಅವರಿಗೆ ಮಧ್ವನಾಮ ಹೇಳಿ ಅಂತ ಹೇಳಿ ಸ್ವಲ್ಪ ದಿವಸಕ್ಕೆ ಹೇಳ್ತಾರೆ, ಸುಖವಾಗಿದ್ದೇವೆ. ಕ್ಯಾನ್ಸರ್ ಬಂದ ವಾಸಿ ಆದಿರೋದು ಗೊತ್ತಾ ನಿಮಗೆ? ಕ್ಯಾನ್ಸರ್ ಬಂದು ವಾಸಿ ಆದವರು ಇದ್ದಾರೆ. ಎಂತೆಂದು ಭಯಂಕರ ಅಪಾಯದಲ್ಲಿದ್ದವರು ಬರೀ ಮಧ್ವನಾಮ ಹೇಳಿ ಉದ್ಧಾರ ಆಗಿಬಿಟ್ಟಿದ್ದಾರೆ. ಆದರೆ ಶ್ರೀಪಾದರಾಜರ ಪೇಳಿದ ಮಧ್ವನಾಮ, ಶ್ರೀಪತಿ ಜಗನ್ನಾಥ ವಿಠ್ಠರಣ ತೋರಿ ಭವ ಕೂಪಾರದಿಂದ ಕಡೆ ಹಾಯಿಸುವುದು. ಹರಿಕಥಾಮೃತ ಸಾರ ಬರೆದ ಜಗನ್ನಾಥದಾಸರು ಹೇಳ್ತಾರೆ ಅಂದ ಮೇಲೆ ಇನ್ನೇನು ಯೋಚನೆ ಮಾಡೋ ಕಾರಣ ಇಲ್ಲ. ಸೊ ವಾಯುಸ್ತುತಿ ಮಧ್ವರಾಮ, ಗಂಡಸರಿಗಿದು ಹೆಂಗಸರಿಗದು. ಗಂಡಸರು ವಾಯು ಮಧ್ವರಾಮನ ಹೇಳ್ಬಾರ್ದು, ಗಂಡಸರು ಹೇಳಬಾರ್ದಂತಲ್ಲ ಮತ್ತೆ ಮಧ್ವರಾಮನ. ನಮ್ಮಲ್ಲಿ ಯಾರು ಹೇಳಬಾರ್ದೇ ಭಾರಿ ದೊಡ್ಡದು ಹೇಳಬೇಕು ಅಂಬೋದಕ್ಕಿಂತ, ಅದು ಮುಖ್ಯ ಅಲ್ಲ. ಹೇಳಿದರೆ ಒಳ್ಳೆ ಸಿದ್ಧಿ ಬರುತ್ತೆ. ವಾಕ್ಸಿದ್ಧಿ ವಾಕ್ಶುದ್ಧಿ ಎಲ್ಲ ವಾಯುದೇವರು ಕೊಡ್ತಾರೆ. ಅದಕ್ಕೆ ಶೋಚದ್ ವಿಪ್ರಾಣು ಕೋಶಪಾಶೈಹಿ. ಭೀಮಸೇನ ಹೋಗಿದ್ದು ಅದರಲ್ಲಿ ಗೊತ್ತಿದೆ, ಅಂಥ ಬಹುಲಬಲವದ ಧ್ವಂಸ ನಾದ್ದೇನ ಶೋಚತ್ ವಿಪ್ರಾಣು ಕ್ರೋಶ ಪಾಶೈಹಿ. ಅಂಥ ರಾಕ್ಷಸ ಜೊತೆಗೆ ವರ, 8 ದಿವಸವಾಗಿತ್ತು, ದೊಡ್ಡ ಪರಿವಾರ ಅವನಿಗೆ. ಅಂಥವನನ್ನು ಬರೀ ಭೀಮಸೇನ ಬರೀ ಕೈಲಿ ಹೋಗೋದು, ಮತ್ತೆ ನೆನಪಿರಲಿ, ಗದೆಗಿದೆ ಯಾವುದೂ ಇಲ್ಲ, ಬರೀ ಕೈಲಿ ಹೋಗೋದು, ಗಾಡಿ ಹೊಡ್ಕೊಂಡು ಹೋಗೋದು. ಅಲ್ಲಿ ಕೊಂದಿದ್ದು ಹ್ಯಾ ಗೊತ್ತೇನು? ಗಗಾಸುರ ನೋಡ್ತಾನೆ ಭೀಮಸೇನ ಅಷ್ಟೊತ್ತಿಗೆ ಏನು ಮಾಡಿದ್ರಂತೆ, ಬಂಡಿ ಅಣ್ಣ ಇತ್ತಲ್ಲ ಅದ್ರ ತುಂಬ ತಿನ್ನಕ್ಕೆ ಶುರು ಮಾಡಿಬಿಟ್ರಂತೆ. ತಮ್ಮಿದ್ದಾರೆ ಏನು ಶುರು ಮಾಡ್ತಾರೆ, ಭೀಮನಿಗೆ ಅನ್ನ ಕಂಡ್ರೆ ಪಂಚ ಪ್ರಾಣ ತಿಂದುಬಿಟ್ಟ ಅಂತ ಹೇಳಿಬಿಟ್ಟು ಅದಕ್ಕೆ ತಿನ್ನಲಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾವಾಗ ಬ್ರಾಹ್ಮಣ ಗಾಡಿ ತುಂಬ ಅನ್ನ ಒಪ್ಪಿಸಿಬಿಟ್ಟ, ತನ್ನ ಕೈಲಿ ಕೊಟ್ಟಾಗ ಭೀಮಸೇನ ದೇವರ ಪದ್ಧತಿ ಏನು ಗೊತ್ತಾ? ತಮಗೆ ಯಾರೇ ಏನು ಕೊಟ್ಟರು ಮತ್ತೆ ಕೃಷ್ಣಾರ್ಪಣ ಅಂತಾರವ್ರು, ನೈವೇದ್ಯ ಮಾಡಿಬಿಟ್ರು ದೇವರಿಗೆ, ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ರು. ಮನೆಯಲ್ಲಿ ಯಾರೇ ನೈವೇದ್ಯ ಮಾಡಿದ್ರು ನಿಜವಾದ ನೈವೇದ್ಯ ಮಾಡೋದು ವಾಯುದೇವರೇನೆ. ಬಿಡಿದವರು ಸುಮ್ಮನೆ ಕೂತಿರೋದಷ್ಟೇನೆ, ಅವ್ರು ನೈವೇದ್ಯ ಮಾಡ್ತಾರೆ ನೆನ್ಪಿರಬೇಕು. ಕೃಷ್ಣಾರ್ಪಣದ ಒಪ್ಪಿಸಿಬಿಟ್ರು, ಆಮೇಲೆ ಅದೇನೋ ನೈವೇದ್ಯ ಶೇಷ ಆಯಿತು, ಪ್ರಸಾದ ಆಯ್ತು. ಅದು ಪ್ರಸಾದನ ಇನ್ನೊಬ್ಬರಿಗೆ ಕೊಟ್ಟು ತಿನ್ನಬೇಕು, ಇನ್ನೊಬ್ರು ಯಾರೂ ಇಲ್ಲ ಅಲ್ಲಿ, ಅದಕ್ಕೇನು ಮಾಡಿದ್ರು ತಾವೊಬ್ಬರೇ ತಿಂದುಬಿಟ್ರು ಅಂತ ಹೇಳ್ತಾರೆ. ಇದು ಪದ್ಧತಿ, ನಮ್ಮ ಜನ ಇನ್ನೊಬ್ರು ಇದ್ರು ತಾವೇ ತಿಂತಾರೆ, ಇನ್ನೊಬ್ಬರಿಗೆ ಕೊಡೋದಿಲ್ಲ, ಅದು ಯಾರು ಇದ್ದಿಲ್ಲ ಅಂತ ಹೇಳಿ ತಾವೊಬ್ಬರೇ ತಿಂದುಬಿಟ್ರು. ಅಲ್ಲ ಆಮೇಲೆ ತಿನ್ಬೋದಾಗಿತ್ತಲ್ಲ ಅಂದ್ರೆ, ಸ್ಪರ್ಶಾತ್ ಪುರೈವ ನರಭಕ್ಷಿತು ರತ್ತು ಮೈಚ್ಛತ್, ರಾಕ್ಷಸ ಮುಟ್ಟಿದ್ರೆ ಮೈಲಿಗೆ ಆಗಿಬಿಡುತ್ತೆ, ನೆನಪಿರಲಿ, ರಾಕ್ಷಸ ಬಿಟ್ಟರೆ ಮೈಲಿಗೆ ಆಗುತ್ತೆ, ಆದ್ದರಿಂದ ಆಗಬೇಡ, ಮೊದಲು ತಿಂದುಬಿಟ್ಟು ಆಮೇಲೆ ಶುರು ಮಾಡೋಣಂತೆ. ಇಟ್ ಮೀನ್ಸ್ ನೋ ಡಿಫರೆನ್ಸ್ ಅವರಿಗೆ, ಕೆಲವರು ಊಟ ಆದ್ಮೇಲೆ ಪ್ರಾಬ್ಲಮ್, ಊಟಕ್ಕಿಂತ ಮುಂಚೆ ಪ್ರಾಬ್ಲಮ್, ಊಟಕ್ಕಿಂತ ಮುಂಚೆ ಹಸಿವೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಊಟ ಆದ್ಮೇಲೆ ಹೊಟ್ಟೆ ಬಾರ ಕೆಲಸ ಮಾಡೋಕ್ಕಾಗೋದಿಲ್ಲ, ಅಂಥವ್ರ ಕೇಸ್ ಬೇರೆ. ಅದು ವಿವಿಸೇಂದ್ರಿಗೆ ಇಟ್ ಮೀನ್ಸ್ ನೋ ಡಿಫರೆನ್ಸ್. ಆದ್ದರಿಂದ ಮೊದಲು ಪ್ರಸಾದ ತಿಂದುಬಿಟ್ಟು ಆಮೇಲೆ ಮಾಡಿದ್ರು, ತಿನ್ನಕ್ಕೆ ಶುರು ಮಾಡಿಬಿಟ್ರಂತೆ. ಗಾಡಿ ಹೊಡಿತಿದ್ದಾರೆ, ತಿಂತಾ ಇದ್ದಾರೆ ಅಂದರೆ ಭೀಮಸೇನ ದೇವರು ಕೊಟ್ಟು ಒಪ್ಪಿಸಿದ್ದಾರೆ. ಆ ಬ್ರಾಹ್ಮಣ ಎಷ್ಟು ಪುಣ್ಯ ಮಾಡಿದ್ನೋ ಏನು, ಅಂಥ ಜೀವನದಲ್ಲಿ ಸಾಕ್ಷಾತ್ ನಾವೆಲ್ಲ ಭಾರತೀಯರುಗಳ ಮುಖ್ಯ ಪ್ರಾಣ ಅಂತಾರೆ, ಬಾಯಿಲಂತೇವೆ ಅಷ್ಟೇನೆ. ಆ್ಯಕ್ಚುಲಿ ಭಾರತೀಯರುಗಳ ಮುಖ್ಯ ಪ್ರಾಣನ ಕೈಲೇ ಕೊಟ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ಸರಿ ಈಗ ಅದನ್ನು ಎಲ್ಲ ತಿಂತಿದ್ದಾರೆ, ಬಕಾಸುರ ನೋಡಿದ ಭಾರಿ ಸಿಟ್ಟು ಬಂತಂತ ಅವನಿಗೆ, ಎಷ್ಟಿಟ್ಟು ಬಂತು ಗೊತ್ತಾ, ನನ್ನ ಪಾಲೆ ಅವನ ತಿಂತಾನಲ್ಲ, ನನ್ನ ಅಪ್ಪನ ಮನೆ ಗಂಟೆ ಎಂದು ಸುಡಿದಿದ್ದ ಪಾಪ ಅವನು, ನನ್ನ ಪಾಲದ್ರೆ ಲಂಚ ತಗೊಂಡು ನನ್ನ ಶೇರ್ ನನ್ನ ಶೇರ್ ಅಂತ ಕರೀತಾರೆ. ಇವ್ರದೇ ಅಲ್ಲ ಫಸ್ಟ್ ಆಫ್ ಆಲ್, ಅದು ಯಾರ್ದೋ ಲಂಚ ತಗೊಂಡು ನಮ್ಮ ಶೇರ್ ಅಂತ ಹಚ್ಕೋತಿರ್ತಾರಲ್ಲ ಬಕಾಸುರ ಅಂತವನು, ನನ್ನ ಪಾಲು ತಿಂತಾರಲ್ಲ ಅನ್ನೋ ಸಿಟ್ಟಿನಿಂದ ದೊಡ್ಡ ದೊಡ್ಡ ಬಂಡೆಗಳನ್ನು ಮರಗಳನ್ನು ಕಿತ್ತು ಎಸಿತಾ ಇದ್ದಂತೆ ಭೀಮಸೇನವೇ. ಭೀಮಸೇನಂದ್ರೆ ಊಟನ ಅವಸರ ಮಾಡ್ಕೋಬಾರ್ದಂತ, ಪ್ರಾಣಾಗ್ನಿ ಹೋತ್ರ ಅದು, ಇವನೇನು ಡಿಸ್ಟರ್ಬ್ ಮಾಡ್ತಾ ಹೀಗಂತಿದ್ರಂತ ಅಷ್ಟೇ. ತೀರ ವಾಪಸ್ ಅವ್ರಿಗೆ ಬಡಿತಾ ಇದ್ದು ಹೋಗ್ಬಿಟ್ಟು ಎಡಗೈಲಿ, ಹೀಗಂದ್ರೆ ಸಾಕು. ಯಾರವರು 50,000 ಯೋಜನ ದೂರ ಹೋಗಿ ಸಂಜೀವನ ಪರ್ವತದಂದು ಮತ್ತೆ ಎಸ್ತ್ರೇ ಕ್ಷಿಪ್ತ ಪಶ್ಚಾತ್ ಸಲೀಲಂ, ಪೂರ್ತಿ 50,000 ದೂರ ಯೋಜನ ದೂರ ಹೋಗಿ ನಷ್ಟ ಛೇದಾಂಕ ಕಿತ್ತಿದ ಗುರುತಿಲ್ದಾಗ ಅಂಟ್ಕೋತಾ ಇದ್ರೆ ಇದೆಲ್ಲ ಯಾವ ಲೆಕ್ಕ ಅವರಿಗೆ ಅಂದ್ರೆ ಹೋಗ್ತಾ ಇತ್ತಂತ. ಹಾಗೆ ಬಕಾಸರ ಹೊಡೆಯೋದು ತಾನೇ, ಪೆಟ್ಟು ತಿನ್ನೋದು ತಾನೇ, ಆ ಥರ ಆಗಿಬಿಟ್ಟಿತ್ತು ಅವ್ರಿಗೆ, ತಾನೇ ಹೊಡೆದು ತಾನೇ ತಮ್ಮೇನೆ ಬೆಟ್ಟು ಬಿಡ್ತಾ ಇತ್ತು. ನಿಧಾನ ಊಟ ಮುಗಿಸಿದ್ರಂತೆ, ಅಲ್ಲಿಗೂ ಬಿಡಲಿಲ್ಲ, ಊಟ ಮಾಡಿದ ತಕ್ಷಣ ಹೊಡಿಲಿಲ್ಲ ಅವರನ್ನು. ಒಂದು ಸರೋವರ ಇತ್ತದ ಹೋಯ್ತು, ಕೈ ತೊಳ್ಕೊಂಡ್ರಂತೆ ಫಸ್ಟ್. ನಮಗೆಲ್ಲ ತೋರಿಸ್ತಾರೆ ಅವ್ರು ಪವನ, ಅವರು ಇವತ್ತಿನ ಅವರು ಕೈ ತೊಳ್ಕೊಂಡ್ರು ಪವನ. ಇವತ್ತು ಕೈ ತೊಳ್ಕೊಳ್ಳೋ ಅಭ್ಯಾಸ ಇಲ್ಲ, ಸ್ಕೂಲಿನಲ್ಲಿ ತಿಂತಾರೆ ಕೈ ಒರೆಸ್ಕೊಂಡ್ಬಿಡ್ತಾನೆ ಅಷ್ಟೇ. ಕೈ ತೊಳ್ಕೊ ಬರೆಯಲ್ಲ ಎಂಜಲು, ಯಾರ್ದಾರು ಮನೆಗೆ ಹೋಗ್ಬಿಟ್ರೆ ಗಾಬರಿ ಆಗಿಬಿಡುತ್ತೆ, ಮನೆ ತುಂಬ ಎಂಜಲು ಅಷ್ಟೇ. ಆ ಮನೆ ಎಂಜಲು ಮುಸುರೆ ಲೆಕ್ಕನೇ ಇಲ್ಲ, ಕೈ ತೊಳೆ ಅಭ್ಯಾಸ ಇಲ್ಲ, ಕಾಲು ತೊಳೆ ಅಭ್ಯಾಸ ಇಲ್ಲ, ಯಾವ್ಯಾವುದೂ ಇಲ್ಲ. ಆದ್ರೆ ಭೀಮಸೇನವರು ತೋರಿಸ್ತಾರೆ ಸ್ವತಃ, ನಾವು ಭಾರಿ ಪ್ಯೂರ್ ಅಂತ ಹೇಳಿದ್ರೆ ಭೀಮಸೇನ ಪ್ಯೂರ್ ಯಾರಾದ್ರು ಇರ್ತಾರ? ಜಗತ್ತಿ ತೋರಿಸ್ತಾರೆ ಅವ್ರು ಕೈ ತೊಳ್ಕೊಂಡಿರುತ್ತೆ. ಮತ್ತೆ ನೀರಿನಲ್ಲಿ ಅವ್ರ ಸನ್ನಿಧಾನ ಇದೆ, ಮತ್ತೆ ನೀರು ಯಾತಕ್ಕೆ ಪವಿತ್ರ ಅಂದರೆ ವಾಯುದೇವರ ಸನ್ನಿಧಾನ ಇದೆ ನೀರೊಳಗೆ, ಅದನ್ನು ಕೈ ತೊಳ್ಕೊಂಡ್ರು. ಇನ್ನೂ ಯುದ್ಧ ಮಾಡಲಿಲ್ಲ. ಆಚಾರ್ಯ ಬರೀತಾರೆ, ಆಚಮ್ಯತೇನ ಯುಹೇ ಗುರುವೃಕ್ಷ ಶೈಲೈಹಿ, ಆಚಮನ ಮಾಡಿದ್ರಂತ. ಊಟ ಆದಮೇಲೆ ಆಚಮನ ಮಾಡಬೇಕು, ಜನಕ್ಕೆ ಗೊತ್ತೇ ಇಲ್ಲ ಅದೆಲ್ಲ. ಊಟ ಆದಮೇಲೆ ಆಚಮನ ಮಾಡದೆ ಹೋದರೆ ಶುದ್ಧಿ ಆಗೋದಿಲ್ಲ, ಕೈ ಬಾಯಿ ತೊಳ್ಕೊತಾನೆ, ಒಳಗೆ ಇದೆಲ್ಲ ಕ್ಲೀನ್ ಆಗೋದಿಲ್ವಲ್ಲ, ಆಚಮನ ಮಾಡಿದ್ರೆ ಶುದ್ಧಿ ಆಗುತ್ತೆ. ಇಲ್ಲ ಎಂಜಲ್ ಹಾಗೆ ಇರುತ್ತೆ, ಎಂಜಲ್ ದೇಹ ಇದ್ದಾಗ ಲೆಕ್ಕ. ಆಚಮನ ಮಾಡಬೇಕು, ನಾವು ಆಚಮನ ಯಾರು ಆಚಾರಗಳು ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಪ್ರತಿ ಊಟ ಮಾಡಿದವರೆಲ್ಲ ಆಚಮನ ಮಾಡಬೇಕು, ಆಮೇಲೆ ತೀರ್ಥ ತಗೋಬೇಕು. ಅಲ್ಲಿಗೆ ಭೋಜನ ಯಜ್ಞದ ಅವಭೃತ ಸ್ನಾನ ಆದಾಗಲೇ, ಅಲ್ಲಿ ಯಜ್ಞ ಇನ್ಕಂಪ್ಲೀಟ್. ಅದು ಪ್ರಾಣಾಗ್ನಿ ಹೋತ್ರ ಯಜ್ಞ, ಯಜ್ಞ ಪೂರ್ತಿ ಮುಗಿಯೋದು ಊಟ ಅಂದ್ರೆ ಆಚಮನ ಮಾಡಿದರೆ. ಆಚಮನ ಏನು ಕಷ್ಟ ಇದೆ ನಿಮಗೆ ಅದರೊಳಗೆ, ದರ್ಶನೆ ಕೊಡಬೇಕು ಅಂತ ಹೇಳಿಲ್ಲ ಅದರೊಳಗೆ, ತಾವು ಆಚಮನ ಮಾಡಿದ್ರೆ ಸಾಕಷ್ಟೇ. ಎಷ್ಟು ಸುಲಭ ಅದನ್ನು ಯಾಕೆ ಮಾಡೋದಿಲ್ಲ ಗೊತ್ತಿಲ್ಲ ಅಷ್ಟೇ, ಅದನ್ನು ಮಾಡಿದರೆ ಎಷ್ಟು ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಆಚಮ್ಯ ತೇನ ಯುಧೇ ಗುರುವೃಕ್ಷ ಶೈಲೈಹಿ, ಬಕಾಸುರ ಇಷ್ಟೊತ್ತು ಹೊಡೆದು ಏನೂ ಆಗಿದ್ದಿಲ್ಲ, ಭೀಮಸೇನ ಹೊಡಿಲೇ ಶುರು ಮಾಡಿದ ಏನಾಗಬೇಕು, ಪಾಪ ನುಜ್ಜು ಗೊಜ್ಜಿ ಆಗೋದು ಅವನ ಅವಸ್ಥೆ. ಯುದ್ಧಕ್ಕೆ ಬಂದಂತೆ ಪರಿವಾರನ ಓಡಿಸಿಬಿಡ್ತಾರೆ, ಅವನನ್ನು ಹಿಡಿತಾರೆ, ಹೇಗೆ ಕೊಂದರು ಅಂದರೆ ಹೇಳ್ತಾರೆ, ಆಕ್ರಮ್ಯತೆ ತಸ್ಯ ಪಾದಮಪಿ ಪಾದ ತಲೇನ ತಸ್ಯ ದೌರ್ಭ್ಯಾಂ ಪ್ರಗೃಹ್ಯಚ ಪರಂ ವಿದತಾರ ಭೀಮ. ಅವನು ಒಂದು ಕಾಲ ಮೇಲೆ ಒಂದು ಕಾಲಿಟ್ರಂತೆ, ಇನ್ನೊಂದು ಕಾಲು ಹಿಡಿದ್ರಂತೆ, ಎಳೆದ್ರಂತೆ, ಎರಡು ಹೋಳು ಪೂರ್ತಿ ಹೋಳು ಬಿಸಾಕಿಬಿಟ್ರಂತಾಗಿ. ಎಷ್ಟು ಶಕ್ತಿ ಇರಬೇಕು, ಸೌತೆಕಾಯಿ ಮುರಿಲಿಕ್ಕೆ ಬರೋಲ್ಲ ಆ ರೀತಿಯಾಗಿ, ಸಾಮಾನ್ಯ ಯಾವುದೋ ಇದ್ರು ಹರಿತಿರ್ತಾನೆ, ಏನೋ ಆಗ್ತಿರ್ತ ಬರೋದೇ ಇಲ್ಲ, ನೀರಾಜಾಲವಾಗಿ ಮುರಿದಾಕಿ. ಕೆಲವು ಮೈಸೂರು ಪಾಕವಾಗಿ ತಿನ್ನಕ್ಕೆ ಬರೋದು, ಕಟ್ ಮಾಡೋಕ್ಕಾದ್ರೆ ಇನ್ನೊಂದು ವ್ಯಾಮರ್ ವ್ಯಾಮರ್ ಬೇಕಾಗ್ತದೆ ಕಲರು ಪಾಪ. ಆದರೆ ಭೀಮಸೇನ ದೇವರ ಶಕ್ತಿ ನೋಡಿದರೆ ಊಹೆ ಮಾಡಿಸ್ತಾ ಇತ್ತು, ರುದ್ರದೇವರ ವರ ಇದೆ ಅವನಿಗೆ, ಅಂಥವನನ್ನು ಎರಡು ಹೋಳು ಮಾಡಬೇಕಾದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು. ಇನ್ನೊಂದು ಗಮನಿಸಿಕೊಂಡು ಪ್ರಸಂಗ ಬಂತು, ಹರಿಸ್ತುತಿ ವಾಯುಸ್ತುತಿ ಎರಡೂ ಆಗುತ್ತೆ. ಬಕಾಸುರನ ಕೊಂದಿರಿ ನೀವೀಗ, ವಾಯುಸ್ತುತಿಗೆ ಹರಿಪರಾರ್ಥವನ್ನು ಮಾಡ್ತಕ್ಕಂಥ ಪದ್ಧತಿ ಒಂದು ಉಂಟು, ಹೆಚ್ಚು ಪ್ರಚಾರದಲ್ಲಿ ಅವರು ಪದ್ಧತಿ ಇದೆ. ಇದನ್ನು ಕೃಷ್ಣನ ಪರ ಮಾಡಬೇಕಲ್ಲ, ಏನು ಮಾಡಬೇಕು ಅಂತ ಕೇಳಿದರೆ, ಕೃಷ್ಣನು ಬಕಾಸುರನು ಕೊಂದಿದನು, ಬಕಾಸುರನನ್ನು ಕಂಸನ ಭೃತ್ಯ ಬಂದ ಅವನು. ಕೃಷ್ಣ ಗೋಪಗೋಪಿಯರ ಸಹ ವಿಹಾರ ಮಾಡ್ತಾ ಇದ್ದ, ದೊಡ್ಡ ಪಕಪಕ್ಷಿಯಾಗಿ ಬಂದ ಅವನು. ಕೃಷ್ಣನ ತಿನ್ನಲಿಕ್ಕೆ ಅಂಥೇಳಿ ಬಾಯಿ ತೆಗೆದ. ಕೃಷ್ಣ ಏನು ಮಾಡಿದನಂತೆ, ಮೇಲ್ನೋಟಕ್ಕೆ ಏನಿಸ ನುಂಗಿಬಿಟ್ಟ ಅವನು ಅಂತ ಹೇಳ್ತಾರೆ. ವಜ್ರಾಸ ಅವಳು ಬೇರೆ ನುಂಗಲಿಲ್ಲ, ಕೃಷ್ಣ ತಾನೇ ಒಳಗೆ ಹೋದನಂತ ಅವನೊಳಗೆ. ಎಷ್ಟು ತಮಾಷೆ ಹೇಳ್ತಾರೆ ಗೊತ್ತಾ, ಇವನು ಹೊರಗಂತೂ ಭಾರಿ ಬೆಳಗಿದ್ದಾನೆ, ಒಳಗೆ ಹೇಗಿದ್ದಾನೆ ನೋಡೋಣ ಅಂತ ಹೋದಂತೆ ಪರಮಾತ್ಮ. ಅಂದರೆ ಹೊರಗೆ ಒಳ್ಳೆ ಆಷಾಢಭೂತಿಗಳಿರ್ತಾರಲ್ಲ, ಒಳಗೆ ಏನಿರೋದ್ರೆ ಉದರ ವೈರಾಗ್ಯ ಬಿದು ಆಗಬಾರ್ದು ನೋಡಕ್ಕೆ ಕೃಷ್ಣ ಒಳಗೆ ಹೋದನಂತೆ. ಬಹಳ ಅಸಹ್ಯ ಆಯ್ತಂತ ಕೃಷ್ಣನಿಗೆ ಬರೀ ಕಪ್ಪು, ಹೊರಗೆ ಬರೀ ಬಿಳಿ, ಹೊರಗೆ ಬರೀ ಕಪ್ಪು, ಕಾಮಕ್ರೋಧ ತುಂಬಿಕೊಂಡಿದ್ದವನು. ಅದಕ್ಕೆ ಅವನು ಉಗುಳಿದ ಅಂತ ಹೇಳ್ತಾರೆ. ಆಳ ಕೃಷ್ಣ ತಾನೇ ಹೊರಗೆ ಬಂದುಬಿಟ್ಟನಂತೆ, ಚೆನ್ನಾಗಿಲ್ಲ ಅಂತ ವಾಸ ಬಂದುಬಿಟ್ಟನಂತೆ. ಬಂದುಬಿಟ್ಟು ಹ್ಯಾಕ್ ಕೊಂದ ಗೊತ್ತ ಬಕಾಸುರನನ್ನ, ಕುಕ್ಕಲಕ್ಕೆಂತ ಬಂದವನು. ಅವನು ಕೊಕ್ಕ ಹಿಡಿದನಂತೆ, ಹಿಸಿಡಿದನಂತೆ ಎರಡು ಹೋಳು. ಇಬ್ಬರು ಬಕಾಸುರ ಹೋಳು ಮಾಡಿದವರು ಎಂಟು ಇರಬೇಕು. ಕೃಷ್ಣನು ಬಕಾಸನ ಸೀಳಿ ಕೊಂದ, ಭೀಮನು ಬಕಾಸನ ಸೀಳಿ ಕೊಂದ. ಹರಿಸ್ತುತಿನೂ ಆಯಿತು, ವಾಯುಸ್ತುತಿನೂ ಆಯಿತು. ಅದಕ್ಕೆ ಭಗದ್ಧ್ವಂಸನಾಥ್ ಅನ್ನೋ ಪದಕ್ಕೆ ಹರಿಪರ ಅರ್ಥದಲ್ಲೂ ಕೂಡುತ್ತೆ, ವಾಯುಪರ ಅರ್ಥದಲ್ಲೂ ಕೂಡುತ್ತೆ. ಈ ರೀತಿ ಯಾವ ದೇವತೆಗಳು ಕೂಡ ಈ ರೀತಿ ಮಾಡೋದಿಲ್ಲ. ಈ ಬೆಟ್ಟ ಹತ್ತಿ ಮಂಡನೆ ಮಾಡಿದ್ರಲ್ಲ, ಅದು ಹರಿಪರ. ಮತ್ತೆ ವಾಯುದೇವರು ಗಂಧವಾದನ ಪರ್ವತ ತಂದರು, ಸಂಜೀವನ ತಂದರು, ಗೊತ್ತಿದೆ. ಕೃಷ್ಣ ಏನು ಮಾಡ್ತಾರೆ, ಗೋವರ್ಧನ ಎತ್ತಿಬಿಡ್ತಾನೆ. ಅಂದರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಬೆಟ್ಟ ಎತ್ತವರು ಇಬ್ಬರೇ ಇಬ್ಬರು, ಒಬ್ಬ ಹರಿ, ಒಬ್ಬರು ವಾಯು ಅಷ್ಟೇ, ಬೇರೆ ಯಾರೂ ಬೆಟ್ಟ ಎತ್ತಿಲ್ಲ. ಇನ್ನೊಬ್ಬರೇ ಹಾಕ್ತಾರೆ ಬೆಟ್ಟದಷ್ಟು ಕಷ್ಟನ, ಆದರೆ ತಾವು ಮಾತ್ರ ಬೆಟ್ಟ ಎತ್ತಿದ್ದು ಕಾಣೋದಿಲ್ಲ. ಭೀಮರೂಪದಿಂದ ಮಧ್ವರೂಪದಿಂದ ಇಡೀ ಬಂಡೆ ಎತ್ತಿ ಇವತ್ತಿಗೂ ಕಾಣುತ್ತಲ್ಲ, ಕಳಿಸ್ತೈತಿ, ಇವತ್ತಿಗೂ ಬಂಡೆ ಎತ್ತಿಟ್ಟಿದ್ದಾರೆ. ಸೊ ಬೆಟ್ಟ ಎತ್ತ ಶಕ್ತಿ ಅಂದರೆ ಹರಿ ಮತ್ತು ವಾಯುಗಳದು ಮಾತ್ರ. ಆದ್ದರಿಂದ ಅದು ಕೂಡ ವಾಯುಸ್ತುತಿ ಆಯಿತು. ವಾಯುಸ್ತುತಿ ಹರಿಸ್ತುತಿ ಎರಡು ಜೊತೆಗೆ ಆಗ್ತಾ ಬರುತ್ತೆ. ಈ ರೀತಿ ಮತ್ತೆ ಮಂದರ ಪರ್ವತ ಪೂರ್ವದ ಬೆಟ್ಟ ಮೇಲೆ ಎತ್ತಿದ್ದಾನೆ ಪರಮಾತ್ಮ. ಮಂದರೋದ್ಧಾರ ಗೋವಿಂದ ಅಂತ ಕೇಳೇ ಇದ್ದೇವೆ. ಪೂರ್ವ ಸ್ವರೂಪಕ ಮಂದರಧಾರಿನ್ ಅಂತ ವರ್ಣನೆ ಮಾಡಿದ್ದಾರೆ ಆಚಾರ್ಯರು. ಎಲ್ಲ ದೃಷ್ಟಿಯಿಂದ ಕೂಡ ಇದು ಮಧ್ಯೆ ಮಧ್ಯೆ ಯಾತಕ್ಕೆ ಹೇಳಿದೆ ಅಂದರೆ ವಾಯುಸ್ತುತಿ ಹರಿಪರನು ಮಾಡಕ್ಕೆ ಬರುತ್ತೆ ಎಂಬುದಕ್ಕೆ ಸಾಕ್ಷಿ. ಹರೇರ್ ವಾಯುದೇವಸ್ಯ ಚಾಶ್ಯ ಅಂತ ಹೇಳಿದ್ದಾರಲ್ಲ, ಆ ದೃಷ್ಟಿಯಲ್ಲಿ ಹರಿಸ್ತೋತ್ರ ಡೈರೆಕ್ಟಾಗೂ ಇದೆ, ಕೆಲವೊಮ್ಮೆ ಎರಡರಲ್ಲೂ ಬರುತ್ತೆ, ಅದು ವಿಶೇಷ ಅಷ್ಟೆ. ಈ ರೀತಿ ಮಾಡಿ ಬಕಾಸುರ ಸಂಹಾರವಾಯಿತು. ಆದ್ದರಿಂದ ಒಬ್ಬನ ವ್ಯಕ್ತಿ ಸಾಯಲಿಲ್ಲ, ಊರಿಗಿದ್ದ ವಿಘ್ನವೇ ಪರಿಹಾರ ಆಯಿತು ಅಂತ ಹೇಳಿಬಿಡ್ತಾರೆ. ಊರಿಗಿದ್ದ ವಿಘ್ನವೇ ಪರಿಹಾರ ಆಯಿತು. ಅವತ್ತಿನಿಂದ ಜನಗಳು ಸುಖವಾಗಿರಲಿಕ್ಕೆ ಸಾಧ್ಯವಾಯಿತು. ಪ್ರಾಣ ಕಳ್ಕೊಳ್ಳೋ ಆಪತ್ತು ಕಳ್ಕೊಂಡು ನಿಶ್ಚಿಂತೆಯಾಗಿದ್ದಾರೆ. ಇದು ಭೀಮಸೇನೆ ಮಾಡಿದ ಲೋಕೋಪಕಾರ. ಇದು ಬಕಾಸುರಲ್ಲಿ ಬಲ ಇದೆ ಲೋಕ ಕಂಟಕ, ಭೀಮಸೇನಲ್ಲಿ ಬಲ ಇದೆ ಲೋಕ ರಕ್ಷಕ. ಅದ್ರ ಬಲವನ್ನು ಇಟ್ಕೊಳ್ಳೋದು ದೊಡ್ಡದಲ್ಲ, ಹೇಗೆ ವಿನಿಯೋಗ ಮಾಡ್ತಾರೆ ದೊಡ್ಡದು. ಸಂಪತ್ತು ಹಾಗೇನೆ, ಸಂಪತ್ತು ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಂಡ್ರೆ ಅದು ಬಂಧಕ, ಅದು ಭಗವತ್ ಪೂಜೆಗೆ ಉಪಯೋಗ ಮಾಡಿದ್ರೆ ಅದು ಮೋಚಕ. ಪ್ರತಿಯೊಂದು ಪದಾರ್ಥ ಕೂಡ ಸರಿಯಾದ ದಾರಿಯಲ್ಲಿ ಹೋದರೆ ಸಾಧನ, ತಪ್ಪಾದ ದಾರಿಯಲ್ಲಿ ಹೋದರೆ ಅದು ಮಾರಕವಾಗುತ್ತೆ. ಭೀಮಸೇನನ ಬಲ ಲೋಕರಕ್ಷಕ್ಕೋಸ್ಕರ ಬಂತ. ಆದ್ದರಿಂದ ಜಯ ಜಯ ಜಗತ್ರಾಣ ಅಂತ ವರ್ಣನೆ ಮಾಡಿದರು. ಏಕಚಕ್ರ ನಗರವನ್ನೇ ಸಂರಕ್ಷಣೆ ಮಾಡಿದರು ಭೀಮಸೇನ ದೇವರು. ಜಘ್ನೇ ಜಿಘ್ನೇನ ಬಹುಲಬಲ ಭಗದ್ವಂಸನಾತ್ ಏನ ಶೋಚದ್ ವಿಪ್ರಾನು ಕ್ರೋಶ ಪಾಶೈಹಿ ಅಸು ವಿಧೃತಿ ಸುಖಸ್ಯ ಏಕಚಕ್ರಾ ಜನಾನ. ಏಕಚಕ್ರ ನಗರದ ಜನಗಳ ಇವತ್ತು ಏಕಚಕ್ರ ನಗರ ಇದೆ ಅಂದು ಮಹಾಭಾರತ ಹೇಳಿದ್ದೆಲ್ಲ ಫ್ಯಾಕ್ಟ್ ಅದು ಒಂದು. ಇವತ್ತು ಏಕಚಕ್ರ ನಗರ ಇದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಆ ಕಟ್ಟುಕತೆ ಹೇಳೋದು ಕೊಟ್ಟಿಲ್ಲ ವೇದವ್ಯಾಸ ದೇವರು. ಅವ್ರು ಹೇಳ್ತಾರೆ ಇತಿಹಾಸ ಬರಿತಾ ಇದ್ದೇನೆ ಅಂತ ಹೇಳೋದವರು. ಜಯೋ ನಾಮ ಇತಿಹಾಸೋಯಂ ಕೃಷ್ಣ ದ್ವೈಪಾಯರೇರಿತಃ. ಜಯ ಅಂತ ಮಹಾಭಾರತದ ಅದು ಹಿಸ್ಟ್ರಿ ಹೆಸರದು ಜಯ ಅಂತೇಳಿ ಅದನ್ನೆಲ್ಲ ತೋರಿಸಿಕೊಡ್ತಾರೆ. ಇದಿಷ್ಟು ಒಂದು ಭಾಗ. ಇಂಥ ಭೀಮಸೇನ ದೇವರ ಸ್ಮರಣೆ ಮಾಡಿದವರಿಗೆ ಜೀವನದಲ್ಲಿ ಅಸುವಿಧತೆ ಸುಖಕ್ಕೆ ವಿಘ್ನ ಪರಿಹಾರ ಆಗುತ್ತೆ ಅಂತ. ಬದುಕು ಯಾರು ದುರ್ಭರವಾಗಿರುತ್ತಲ್ಲ ಅಂಥವ್ರು ವಾಯುಸ್ಥಿತಿಯ ಶೋಕ ಪುರಶ್ಚರಣೆ ಮಾಡಿದರೆ ಅವ್ರ ಸಮಸ್ಯೆ ಪರಿಹಾರ ಆಗಿದೆ. ಇನ್ನೊಬ್ಬರಿಂದ ಭಾರಿ ಆಪತ್ತು ಅಂತ ನಮಗನಿಸಿದರೆ ಇನ್ನು ಪರಿಹಾರ ಮಾಡಿ ವಾಪಸ್ ಪರಿಹಾರ ಆಗಿಬಿಡುತ್ತೆ. ಬಕಾಸುರನ ಬಾಧೆಯನ್ನೇ ಪರಿಹಾರ ಮಾಡಿದ ಭೀಮಸೇನ ದೇವರಿಗೆ ಇದೆಲ್ಲ ಯಾವ ಲೆಕ್ಕ? ವಾಯುಸ್ತುತಿ ನಡೆದು ಹೋದ ಘಟನೆ ಹೇಳ್ತಾ ಇಲ್ಲ. ಇವತ್ತು ನಮಗೇನು ಬೇಕೋ ಅದು ರೆಲೆವೆನ್ಸ್ ಆಗಿ ಕೊಟ್ಟು ಹೇಳ್ತಾ ಇದೆ. ಇವತ್ತು ನಮಗೆ ಬದುಕಲಿಕ್ಕೆ ಬರುತ್ತೆ ಆ ರೀತಿಯಾಗಿ. ಆ ಬ್ರಾಹ್ಮಣರು ಬದುಕಿದ್ರು, ಇವತ್ತು ನಾವು ಬದುಕ್ತೇವೆ. ಆದರೆ ಒಂದಿರಬೇಕು ಶೋಚದ್ ವಿಪ್ರಾನುಕ್ರೋಶ ಪಾಶೈ. ಅವರಿಗೆ ಆಪತ್ತು ಬಂದು ಶೋಕ ಪಡಬೇಕು, ಆದರೆ ಶೋಕ ಸುಮ್ಮನೆ ಪಡಬಾರದು. ಸಾರ್ಥಕವಾಗಿ ಪಟ್ಟಿದ್ದಾರೆ ಅವರಂತೆ ನಾವಿದ್ರೆ ಅನುಗ್ರಹ ಮಾಡ್ತಾರಂತೆ. ಆ ಬ್ರಾಹ್ಮಣ ಏನು ಮಾಡಿದ್ದ ಅಂತ ಕೇಳಿ. ಬ್ರಾಹ್ಮಣ ಏನು ಮಾಡಿದ್ದ? ಪಾಂಡವರಿಗೆ ಇರಲಿಕ್ಕೆ ಜಾಗ ಕೊಟ್ಟಿದ್ದ, ಅದಕ್ಕೆ ಅವನು ಬದುಕಿದ. ಇರಲಿಕ್ಕೆ ಜಾಗ ಕೊಟ್ಟಿದ್ದ. ಪಾಂಡವರು ಯಾರು? ಧರ್ಮಾದಿಗಳು. ಯಾರು ಧರ್ಮಾದಿಗಳು ಇರಲಿಕ್ಕೆ ಜಾಗ ಕೊಡ್ತಾರೋ ಮನೆಯೊಳಗೆ ಅವರನ್ನ ವಾಯುದೇವರು ಕಾಪಾಡ್ತಾರೆ. ಧರ್ಮನ ಕಳಿಸಿಬಿಟ್ರೆ ಯಾಕೆ ವಾಯುದೇವರಾಗಿ ಬರ್ತಾರೆ ಅಲ್ಲಿಗೆ? ಈಗ ಗಾಡ ಕಳಿಸಿ ದಾಗ ಇಟ್ಕೊಂಡ್ರೆ ವಾಯುದೇವರಾಗಿ ಬರ್ತಾರೆ ಅಲ್ಲಿ. ಆ ದಾಗೆ ನಾಶ ಮಾಡುತ್ತೀವಿ, ಇನ್ನೇನು ಮಾಕಾಗಿಲ್ಲ ಅದಕ್ಕೆ. ಅದಕ್ಕೆ ಧರ್ಮಾದಿಗೆ ಇರಲಿಕ್ಕೆ ಜಾಗ ಕೊಟ್ಟಿದ್ದ ಫಸ್ಟ್. ಆಗ ಸಮಸ್ಯೆ ಬಂತು. ಅದು ಫ್ರೀ ಕೊಟ್ಟಿದ್ದ, ಮತ್ತೆ ದುಡ್ಡು ಇಡಿಸ್ಕೊಂಡಿದ್ದಿಲ್ಲ ಅದಕ್ಕೋಸ್ಕರ. ಬಾಡಿಗೆ ದುಡ್ಡಿಸ್ಕೊಂಡ್ರೆ ಅಲ್ಲಿಗೆ ನೇರ ಆಗಿಬಿಡ್ತಿತ್ತು, ಹಾಗಿಲ್ಲ. ಬಾಡಿಗೆ ಕೊಡದೇನೆ ಪ್ರೀತಿಯಿಂದ ಕೊಟ್ಟಿದ್ದ. ವೇದವ್ಯಾಸರು ಹೇಳಿದ್ರು ಅಂತ ಕೊಟ್ಟಿದ್ದ, ನೆನಪಿರಬೇಕು. ವೇದವ್ಯಾಸರು ಹೇಳಿದ್ರು ಅಂತ ಕೊಟ್ಟಿದ್ದ ಅಂದರೆ ದೇವರು ಹೇಳ್ತಕ್ಕಂಥ ಸಾತ್ವಿಕರು. ವೇದವ್ಯಾಸ ಹೇಳಿದ್ದೇ ಧರ್ಮ. ಧರ್ಮಾದಿಗಳು ಪಾಂಡವರು ವೇದವ್ಯಾಸರು ಕರ್ಕೊಂಡು ಬಂದರು ಅಂದರೆ ಮಹಾಭಾರತಾದಿಗಳಿಂದ ಧರ್ಮನ ಮನೆ ಬರುತ್ತೆ ಅಂತ ಅರ್ಥ. ಅದನ್ನೇ ಭಾಗವತದಲ್ಲಿ ಹೇಳ್ತಾರೆ. ಶ್ರೀಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಮೋಕ್ಷಕ್ಕೆ ಕಾರಣವಾಗತಕ್ಕಂಥ ಜ್ಞಾನ ಬರಲಿಕ್ಕೆ ಧರ್ಮಾಚರಣೆ ಮಾಡಬೇಕು. ಅದು ಧರ್ಮಾಚರಣೆಯ ಜ್ಞಾನ ಹೆಂಗಸರು ಮಕ್ಕಳಿಗೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಬರೆದ ಗ್ರಂಥ ಮಹಾಭಾರತ. ಆದ್ದರಿಂದ ಮಹಾಭಾರತದಿಂದ ಧರ್ಮ ಅಂದರು ಒಂದೇ, ವೇದವ್ಯಾಸರಿಂದ ಧರ್ಮಾದಿಗಳ ಪ್ರವೇಶ ಅಂದರು ಒಂದೇ. ಅಲ್ಲಿ ಮನೆಗೆ ಬಂತು. ನಮಗೆಲ್ಲಿ ಬರಬೇಕು ಅಂದರೆ ಮನಸ್ಸಿಗೆ ಬರಬೇಕು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಜಾಗ ಕೊಡಬೇಕು, ಮನೆಯಲ್ಲಿ ಜಾಗ ಕೊಡೋದು ಒಂದು, ಮನಸ್ಸಿನ ಜಾಗ ಕೊಡೋದು ಒಂದು. ನಮಗೆ ಸಂಶಯ, ಮನೆಯಲ್ಲಿ ಹೇಗೆ ಜಾಗ ಕೊಡಬೇಕು ಅಂತ ಪ್ರಶ್ನೆ. ಸ್ವರುಮೂಲ ಕರ್ಕೊಂಡು ಬನ್ನಿ, ಭೀಮಸೇನ ದೇವರು ಬಂದಿರಲ್ಲ ಆಗ. ಸ್ವರುಮೂಲ ಮನೆಯಲ್ಲಿತ್ತು ಅಂದರೆ ಭೀಮಸೇನ ದೇವರಿಗೆ ಜಾಗ ಕೊಟ್ಟಾಗಾಯ್ತೋ ಇಲ್ಲೋ, ಬಹಳ ಸುಲಭ ಆಗೋದು. ಮನಸ್ಸಲ್ಲಿ ಜಾಗ ಕೊಡೋದು ಓದಬೇಕಲ್ಲ, ಮನೆಯಲ್ಲಿ ಜಾಗ ಕೊಡೋದು ಪುಸ್ತಕ ಇಟ್ಕೋಬೇಕು, ಮನಸ್ಸಲ್ಲಿ ಜಾಗ ಕೊಡಬೇಕು ಓದಬೇಕದ. ಮಹಾನಂದ ತೀರ್ಥಶ್ಯ ಏಭಾಷ್ಯ ಭಾವು ಮನೋಭಾಗ್ಭಿರಾವರ್ತೆಯಂತೆ ಸ್ವಶಕ್ತಿಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಇಷ್ಟೆಲ್ಲ ಆಯಿತು, ಕೊನೆಗೆ ಏನು ಮಾಡ್ದ? ದುಃಖಪಟ್ಟ. ಅದೇ ಮಾತರಮೇ ಮಾತರಿಶ್ವನ್ ಅಂತ ಹೇಳಬೇಕು. ಆಗ ಅವ್ರು ಏನು ಮಾಡಿದರು? ಮೊದಲು ತಾವು ಬರ ಕುಂತಿನ ಕಳಿಸಿಕೊಟ್ಟು ಆಮೇಲೆ ತಾವು ಬಂದು ಎಲ್ಲ ಮುಗಿಸ್ಬಿಟ್ಟು ಪಕಾಸುರಕ್ಕೊಂದು ಹಾಕಿಬಿಟ್ಟು. ಇದು ಅರ್ಥ ಮಾಡಿಕೊಂಡ್ರೆ ಪಾಂಡವರಿಂದ ಉಪಯೋಗಪಡಿತಕ್ಕಂಥ ರೀತಿಯನ್ನು ಹೇಳುತ್ತಾರೆ. ಅದು ನಡೆದಿತ್ತು. ಬಕಾಸುರಕ್ಕೊಂದು ಸುಮ್ಮನೆ ಆಗಲಿಲ್ಲ ಭೀಮಸೇನ, ಆ ಹೆಣವನ್ನು ಮತ್ತೆ ಫಿಕ್ಸ್ ಜೋಡಿಸಿದಂತೆ ಸೀಡ ಎರಡು ಸುಳ್ಳು ಸಿಡಿಸಿಬಿಟ್ಟು ಗಾಡಿ ಬಡಿ ಖಾಲಿ ಗಾಡಿ ಹಾಕ್ತಿರ್ಬೇಕು. ಅವನ ಬಾಡಿ ಹಾಕ್ಕೊಂಬಂದು ಗಾಡಿ ಒಳಗೆ ಅವನ ಬಾಡಿ ಹಾಕ್ಕೊಂಡು ಬಂದು ಊರು ಬಂದು ನಿಲ್ಲಿಸಿದ್ರಂತ. ಅಗಸೆ ಬಾಗಿಲು ಬಂದು ನಿಲ್ಲಿಸಿದ್ರು. ದೊಡ್ಡ ದೇಹ ಅವನು, ಭಯಂಕರ ರಾಕ್ಷಸ ಅವನು. ಇನ್ನೊಂದು ವಿಷಯ ಹೇಳ್ತಾರೆ, ಸಾಯ್ಬೇಕಾದ್ರೆ ಫುಲ್ ಸಿಂಗಲ್ ಇರ್ತಾರಂತ ರಾಕ್ಷಸರು. ಸಿಕ್ಕಾಬಟ್ಟೆ ಹೈಟ್ ಅವನು, ಅಗಸೆ ಬಾಗಿಲು ನಿಲ್ಲಿಸಿಬಿಟ್ಟು ಹೊರಟುಬಿಟ್ಟಿರುತ್ತೆ. ಅಲ್ಲಿ ಭೀಮಸೇನದಲ್ಲಿ ಹೇಗೆ ಹೋದ್ರು ಗೊತ್ತಾ? ನಿಲ್ಲಿಸಿದ ಮೇಲೆ ಸ್ನಾತ್ವಾಜಯವು, ಹೆಣ ಕೊಂದಿದ್ರಲ್ಲ ಹೆಣ ಅಲ್ಲ, ಸ್ನಾನ ಮಾಡಿ ಮನೆಗೆ ಹೋದ್ರಂತ. ಆಮೇಲೆ ಹೋಗಿ ಎಲ್ಲ ಧರ್ಮರಾಜಾದಿಗಳು ಕಾಯ್ಕೊಂಡು ಕೂತಿದ್ರು. ಇನ್ನೇನು ಕುಂತಿ ಹೇಳಿದ್ರೆ ಧೈರ್ಯ ಬಂದ್ಬಿಟ್ಟು ಧರ್ಮರಾಜನಿಗೆ. ಹೇಳ್ತಾಳೆ ಭೀಮಸೇನ ಬರ್ತಾರೆ, ಏನಾಯ್ತು ಎಲ್ಲ ಕತೆ ಮುಗಿಸಿ ಬಂದೆ ಅಂತ ಹೇಳಿದ್ರು. ಹೇಗೆ ಮಾಡಿದ್ರಿ? ಬಕಾಸುರನ್ನು ಕೊಂದಿದ್ದು ಅವರೇ, ಪ್ರವಚನ ಮಾಡಿದ್ದು ಭೀಮಸೇನ ದೇವರೇ. ಫಸ್ಟ್ ಪ್ರವಚನ ಅವರೇ ಮಾಡಿದ್ದು, ಅದರ ಮೇಲೆ ಪ್ರವಚನ ಮಾಡಿಬಿಟ್ರಂತೆ. ಅದು ಹೇಗೆ ಮಾಡಿದ್ರು ಅಂದ್ರೆ ನಿರ್ಣಯ ಓದ್ಬೇಕಷ್ಟೆ, ಅವರೇ ಬರುತ್ತಾರೆ ತಾತ್ಪರ್ಯ ನಿರ್ಣಯ. ಅದಿಷ್ಟೊಂದು ಹೇಳಿದ್ರಂತೆ ಖುಷಿಯಾಗಿ ಹೋಯ್ತು ಅವ್ರಿಗೆಲ್ಲ ಕೂಡ. ಮರು ದಿವಸ ಬೆಳಗಾಯಿತು, ಊರಿನ ಜನ ನೋಡಿದ್ರು, ನಿಧಾನ ಗೆದ್ದೆ ಹೊರಗೆ ನೋಡ್ತಾರೆ ಬಕಾಸುರನ ದೇಹ. ಒಂದು ಕ್ಷಣ ಗಾಬರಿ ಆಯ್ತು ಅವರಿಗೆಲ್ಲ ಕೂಡ. ನಿನ್ನೆ ಯಾರ್ದೋ ಒಂದು ಇತ್ತಲ್ಲ ಪಾಳಿ ಇತ್ತಲ್ಲ, ಅವ್ರು ಕಳಿಸಿಲ್ಲ ಅಂತ ಕಾಣಿಸುತ್ತೆ. ಬಕಾಸುರಿಗೆ ಭಾರಿ ಸಿಟ್ಟು ಬಂದ್ಬಿಟ್ಟಿದೆ, ಅದಕ್ಕೆ ಊರಿಗೆ ನುಗ್ಗಿಬಿಟ್ಟಿದ್ದಾನೆ ಅಂತೇಳಿ ಗಾಬರಿ ಆಗಿಬಿಟ್ಟು ಎಲ್ಲ ಒಳ್ಳಕ್ಕೆ ಶುರು ಮಾಡಿಬಿಟ್ರಂತೆ. ಎಲ್ಲರೂ ಕೂಡ ಜೋರಾಗಿ ಓಡ್ತಾರೆ. ಆಮೇಲೆ ನಿಂತ್ಕೋತಾರೆ, ನಾವು ಎಷ್ಟು ಓಡಿದ್ರು ಬಕಾಸುರನ ಕೈ ಹಿಡ್ಕೊಂಡ್ಬಿಡುತ್ತೆ, ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಾರೆ. ನೋಡ್ತಾರೆ ಅಲ್ಲೇ ನಿಂತಿದ್ದಂತೆ ಇನ್ನೂ ಕೂಡ ಅವನು. ಹಾಗೆಲ್ಲ ನಿಲ್ಲೋ ಮನುಷ್ಯನಲ್ಲ ಅಂತ ತಿಳಿ ನೋಡ್ತಾರೆ. ಆ ಮೇಲೆ ಅವನ ಕಾಗೆ ಕುಕ್ತಾ ಇದ್ವು, ಒಂದು ಹದ್ದು ಕುಕ್ತಾ ಇದ್ವಂತೆ ಬಾಡಿನ. ಆಗ ಗೊತ್ತಾಯ್ತು ಸತ್ತೋಗಿದ್ದಾನೆ ಅಂತ ಹೇಳಿಬಿಟ್ಟು ಆಚಾರ ಅದನ್ನು ಬರೀತಾರೆ, ಹೇತು ಭೀಹಿ ಕಾರಣ ಹುಡುಕ ಓ ಸತ್ತೋಗಿದ್ದಾನೆ. ಆ ಖುಷಿಯಾಯ್ತು, ಇಂಥವನ್ನ ಯಾರು ಪುಣ್ಯಾತ್ಮ ಕೊಂದಿರಬೇಕು ಇಂಥ ಪಾಪಿನ ಅಂತ ಯೋಚನೆ ಮಾಡಿ ಲಿಸ್ಟ್ ತೆಗೆದು ಇತ್ತಲ್ಲ ಹಿಂದಿನ ಲಿಸ್ಟ್ ಆ ಬ್ರಾಹ್ಮಣ ಅಡ್ರೆಸ್ ಸಿಕ್ತು. ಹೋದ್ರಲ್ಲಿಗೆ ಏನಯ್ಯ ಯಾರು ಕಳಿಸಿದ್ದೀನಿ ಅಂತ ಕೇಳಿದ್ರು. ಅದು ನೋಡಿ ಇವರು ಮಾನವ ಇವರೇನು ತೋರಿಸ್ಬಿಟ್ರು, ಖುಷಿಯಾಗಿ ಹೋಯ್ತು ಅವರೆಲ್ಲ ಕೂಡ. ಅವ್ರೇನು ಮಾಡಿದ್ರು ಗೊತ್ತಾ? ಅನ್ನಾತ್ಮಕಂ ಮಖಮಮುಷ್ಯ, ದೊಡ್ಡ ಅನ್ನದ ರಾಶಿ ಊರಿನ ಜನ ಒಬ್ಬೊಬ್ಬರೇ ಕಳಿಸ್ತಿದ್ರಲ್ಲ ಎಲ್ಲ ಸರಿ ಮಾಡಿಸ್ಬಿಟ್ಟು, ದೊಡ್ಡ ಭೂರಿ ಭೋಜನ ಮಾಡಿಸಿಬಿಟ್ರೆ ಮಾಡಿಸಿ ಭೀಮಸೇನ ಪುಣ್ಯಾತ್ಮ. ಆ ಪಾಪಿ ಕೊಟ್ಟು ಕೊಟ್ಟು ನಾಶವಾಗಿದ್ದು, ಇದಿಷ್ಟು ನೀನು ತಗೊಂಡು ಕೊಟ್ಟರಂತೆ. ಭೀಮಸೇನ ಏನೇನು ಮಾಡಿದ್ರಾಗ ಮತ್ತೊಮ್ಮೆ ಕೃಷ್ಣಾರ್ಪಣೆ ಊರಿನವರಿಗೂ ಹಂಚಿಬಿಡ್ತಾರೆ. ಎಲ್ಲ ಇದ್ರಲ್ಲ ಜನ ಈಗ ತಾವು ಒಬ್ಬರೇ ತಿಂಬ ಎಲ್ಲರಿಗೂ ಕೊಟ್ಬಿಡ್ತಾರೆ. ಒಬ್ಬರೇ ಇದ್ದಾಗ ಒಬ್ಬರೇ ತಿಂದರು, ಎಲ್ಲ ಇದ್ದಾಗ ಹಂಚಿ ತಿಂದರು. ಅವ್ರು ಎಷ್ಟು ಪುಣ್ಯ ಮಾಡಿದ್ರು ಬ್ರಾಹ್ಮಣರುಗಳೆಲ್ಲ ಅಂತೂ ನಿಮಗೆ ಅರ್ಥ ಆಗುತ್ತೆ. ಒಂದು ಮಾತು ನಮಗೆ ಗಟ್ಟಿಯಾಗುತ್ತೆ. ಪಾಂಡವರಿಗೆ ಇರಲಿಕ್ಕೆ ಜಾಗ ಕೊಟ್ಟು ಎಷ್ಟು ದಿವಸ ಗೊತ್ತಾ? 6 ತಿಂಗಳಷ್ಟೇ. 6 ತಿಂಗಳಿಗೆ ಇಷ್ಟ ಆಯ್ತಲ್ಲ, ಇನ್ನು ಇಡೀ ಜೀವನ ಪೂರ್ತಿ ಸರ್ವಮೂಲ ಇಟ್ಕೊಂಡಿದ್ರೆ ಆಚಾರ ಸ್ಮರಣೆ ಮಾಡ್ತಿದ್ರೆ ಎಷ್ಟು ಉದ್ಧಾರ ಆಗ್ತಾನೆ ಮನುಷ್ಯ. 6 ತಿಂಗಳಿಗೆ ಫಲ ಕೊಡ್ತು ಅಂದ್ರೆ ಏನು ಗೊತ್ತೇನು? ಶಾಶ್ವತಿ ಮಾಶುದೇವ, ಬೇಗ ಫಲ ಕೊಡ್ತಾರೆ ವಾಯುದೇವರು ಅಂತ. ವಾಯುಸ್ಥಿತಿ ಪುರಸ್ಕರಣೆ ಬೇಗ ಫಲ ಕೊಡುತ್ತೆ ಅಂತ ಎಷ್ಟೋ ಜನ ಸಮಸ್ಯೆ ಪರಿಹಾರ ಮಾಡಿಕೊಂಡಿದ್ದಾರೆ. ವಾಯುಸ್ಥಿತಿ ಪುರಸ್ಕರಣೆ ಮಾಡಿ ವರಷ್ಟ ಕೇಸು, ಇನ್ನು ಉಳಿಲಿಕ್ಕೆ ಸಾಧ್ಯ ಇಲ್ಲ, ಸುಖವಾಗಿ ಬದುಕಿದ್ದಾರೆ. ಆಮೇಲೆ ವಾಯುಸ್ಥಿತಿ ಪುರಸ್ಕರಣೆ ಫಲ ಕೇಳಿದ ಮೇಲೆ ಅಷ್ಟು ಸಿದ್ಧಿ ಕೊಡತಕ್ಕಂಥ ಗ್ರಂಥ ಅದು. ಆದ್ದರಿಂದ ಹಿನ್ನೆಲೆಯಲ್ಲಿ ಮಧ್ವನಾಮ ವಾಯುಸ್ತುತಿಯನ್ನು ತಪ್ಪದೇ ಹೇಳಬೇಕು. ಇದಿಷ್ಟು ಅರ್ಧ ಶೋಕ ಆಯ್ತಾಗ. ಜಘ್ನೇ ನಿಘ್ನೇನ ವಿಘ್ನಃ ಬಹುಲಬಲ ಬಹುಲಬಲಭಗಧ್ವಂಸನಾದ್ಯೇನ ಶೋಚತ್ ವಿಪ್ರಾನು ಕ್ರೋಶ ಪಾಶೈಃ ಅಸುವಿಧೃತಿ ಸುಖಶ್ಚ ಏಕಚಕ್ರಾಜನಾನಾಂ ತಸ್ಮೈತೇ ದೇವ ಕುರ್ಮಃ ಗುರುಕುಲಪತಯೇ ಕರ್ಮಣಾ ಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮ ಮಥಚಯೋ ನರ್ಮಣಾ ನಿರ್ಮಮಾಥ ತಸ್ಮೈ. ಅಂತ ವೇದವ್ಯಾಸ ದೇವರ ಅತ್ಯಂತ ಪ್ರಿಯರಾದ ಭೀಮಸೇನ ದೇವರೇ, ನಿಮಗೆ ನಮಸ್ಕಾರವನ್ನು ಮಾಡ್ತೇವೆ. ಪ್ರಣಾಮಾನ್ ಕರ್ಮಣಾಪಿ, ಎಲ್ಲ ರೀತಿಯಿಂದ ನಮಸ್ಕಾರ ಮಾಡ್ತೇವೆ ನಿಮಗೆ. ಮತ್ತೇನು ಮಾಡಿದಿರಿ ಗೊತ್ತಾ ನೀವು? ಕಿರ್ಮೀರಂ ದುರ್ಮತೀನಾಂ ಪ್ರಥಮ ಮಥಚಯೋ ನರ್ಮಣಾ ನಿರ್ಮಮಾಥ ದುರ್ಮತೀನಾಂ ಪ್ರಥಮಂ ಕಿರ್ಮೀರಂ, ದುಷ್ಟರಲ್ಲಿ ಅಗ್ರೇಸರ ಅಂಥ ಕಿರ್ಮೀರನನ್ನ ನೀವೇನು ಮಾಡಿದಿರಿ? ಕೊಂದು ಹಾಕ್ಬಿಟ್ಟು ನರ್ಮಣಾ ನಿರ್ಮಮಾಥ ಲೀಲಾಜಾಲವಾಗಿ ಕೊಂದ್ರಿ. ನರ್ಮಣ ಅಂಬುದನ್ನು ಬಕಾಸನಿಗೂ ಸೇರಿಸ್ಕೋಬೇಕು, ಅವನಿಗೂ ಸೇರಿಸ್ಕೋಬೇಕು. ಇಬ್ಬರನ್ನು ಕೂಡ ನಿರಾಜಾಲವಾಗಿ ಕೊಂದ್ರಿ, ಎಫರ್ಟ್ಲೆಸ್ ಆಗಿ ಕೊಂದ್ರಿ ಅಂತ ಹೇಳ್ತಾರೆ. ಇಲ್ಲಿಂದಲೇ ಜಂಪ್ ಮಾಡಿದ್ರೆ ಗೊತ್ತಾ, ಬಕಾಸುರನ ಕಥೆ ಬರೋದು ಆದಿಪರ್ವದೊಳಗೆ. ಕಿರ್ಮೀರನ ವಧೆ ಬರೋದು ವನಪರ್ವದೊಳಗೆ, ಇಲ್ಲಿಂದ ಅಲ್ಲಿವರೆಗೆ ಜಂಪ್ ಮಾಡ್ತಾರೆ. ಯಾತಕ್ಕೆಂದರೆ ಕೊಲ್ಲೋ ಒಂದೇ ಪ್ರಸಂಗ ಅಷ್ಟೇ ಅಲ್ಲ, ಇನ್ನೊಂದು ಪ್ರಸಂಗ ಇದೆ. ಬಕಾಸುರ ಯಾರಿಗೂ, ಬಕಾಸುರ ಗೊತ್ತಾಯ್ತು ನಮಗೀಗ, ಕಿರ್ಮೀರ ಯಾರು ಗೊತ್ತೇನು, ಬಕಾಸುರ ತಮ್ಮ. ಅದಕ್ಕೆ ಅಣ್ಣನ್ನು ಕೊಂದಿರಿ ತಮ್ಮನ್ನು ಕೊಂದಿರಿ ಅಂತ ಹೇಳೋದಕ್ಕೋಸ್ಕರ ಒಂದೇ ಲಿಸ್ಟಲ್ಲಿ ಸೇರಿಸ್ಬಿಟ್ರಿ ಇಬ್ರು ಕೂಡ. ಬಕಾಸುರಲ್ಲಿ ಹೇಳ್ತಾರೆ, ಬಕಾನುಜೋಸೋ ಹಿರೈಲ ಜೇಯ, ಕಿರಿಯರು ಹೇಳಿ ಬಕಾಸುರನ ತಮ್ಮ, ಅವನಿಗೆ ರುದ್ರದೇವರ ವರ. ಪಾಂಡವರು ವನವಾಸಕ್ಕಿಂತ ಹೊರಟರು, ಮೊದಲು ದಿವಸ ರಾತ್ರಿ ಒಂದು ಕಡೆ ಇಳ್ಕೊಂಡ್ರು, ಮರುದಿವಸ ಬೆಳಗಾದ್ಮೇಲೆ ಹೋದರು, ಮತ್ತೆ ಹೋದರು, ಮೂರನೇ ದಿವಸ ಅರಣ್ಯದ ಮಧ್ಯಭಾಗ ಪ್ರವೇಶ ಮಾಡಿದರು. ಅದು ಕಿರ್ಮೀರ ವರ ಅಂತ ಹೆಸರು ಅದಕ್ಕೆ. ಅಲ್ಲಿ ಮಧ್ಯರಾತ್ರಿಯ ಸಮಯ, ಕಿರ್ಮೀರ ಬಂದ ಅಲ್ಲಿಗೆ, ಒಂದು ಭಯ ರಾಕ್ಷಸರ ಕಾಲ ಅದು ಅಂತ ಹೇಳೋದಕ್ಕೆ ಕೇಳೋದೇನು, ಜೋರಾಗಿ ಬಂದ, ಮಾಂಸ ಹಿಂಸ ಎಲ್ಲ ಅವರಿಗೆ ಇದ್ದಾಗಲೇ ಮನೆಯಲ್ಲೇ ತಿಂತಾರೆ ಅನೇಕ ಜನ. ಅವನಿಗೆ ಅವನು ರಾಕ್ಷಸನ ಯಾಕೆ ಬೈಬೇಕು ಇವತ್ತು, ಮನೆ ಮನೆಯಲ್ಲಿ ತಿಂತಕ್ಕಂಥ ಕಾಲ ಬರ್ತದೆ. ಗೋಮಾಂಸ ತಿನ್ನೋ ಪಾತ್ರಗಳಿದ್ದಾರೆ ಗೊತ್ತೇ, ಗೋಮಾಂಸವನ್ನು ಅವಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಮುಂದೆ ಎಷ್ಟು ದುಃಖ ಆಗುತ್ತೆ ಅವರು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂಥ ಪಾಪಿಗಳ ಕಾಲ, ರಾಕ್ಷಸ ಎಷ್ಟೋ ವಾಸಿ ಅನಿಸ್ಬಿಡುತ್ತೆ ಕತೆ ಕೇಳಿದಾಗ, ರಾಕ್ಷಸರೇ ವಾಸಿ ಅನಿಸಿಬಿಡುತ್ತೆ ಅಂತ. ರಾಕ್ಷಸ ಬರ್ತಾರೆ, ಭಯಂಕರ ಕೂಗಾಡ್ಕೋತ ಬರ್ತಾರೆ, ನನ್ನ ಜಾಗ ಯಾರು ಬಂದಿದ್ದೀರಿ ಇದಕ್ಕೆ, ನನ್ನ ಜಾಗ. ಇದು ರಾಕ್ಷಸರ ಲಕ್ಷಣ, ಇದು ಅಹಂಕಾರ ಮಮಕಾರ ಬಂತು ಅಂದರೆ ರಾಕ್ಷಸ ಅಂತ. ನಮಗೆ ಬಂದು ನಾವು ರಾಕ್ಷಸರಾಗಿಬಿಡ್ತೇವೆ. ಅದಕ್ಕೆ ಯಾವ ಕಾಲಕ್ಕೂ ಕೂಡ ನಾಹಂಕರ್ತ ಹರಿಕರ್ತ, ನಮ್ಮದಲ್ಲ ಎಲ್ಲ ದೇವರದ್ದು, ಈಶಾವಶ್ಯ ವಿಧಂ ಸರ್ವಂ, ನನ್ನ ಮನ ಅಂತ ಹೇಳಿದನಂತವ. ಆಗ ಅವ್ರು ಹೇಳ್ತಾರೆ, ಭೀಮಸೇನ ಪರಿಚಯ ಮಾಡಿಕೊಡ್ತಾನೆ, ಯಾರು ಗೊತ್ತಾ, ಬಕಾಸುರನ ಕೊಂದವನು ಅಂತ ಹೇಳಿದ್ರು ಭೀಮಸೇನ. ರೇಗಿಸ್ಬೇಕು ಅಂತಲ್ಲ, ಅದಕ್ಕೆ ಗಣೇಶ ಕೊಡಬೇಕು, ಬಕಾಸುರನ ಕೊಂದವನು, ನಿಮ್ಮ ಅಣ್ಣನ ಕೊಂದವನು ನಾನೇ. ಆಗ ಅವನಿಗೇನಾಯಿತು, ಆಹಾರ ಪ್ಲಸ್ ಗ್ರಡ್ಜು ಎರಡೂ ಸೇರಿಕೊಂಡು, ಇದನ್ನು ಕೊಲ್ಲಬೇಕು ಸೇಡ್ತಾ ಇರುತ್ತೆ, ತಿನ್ನಬೇಕು ಹಸಿ ಹೋಗುತ್ತೆ. ಬಂದು ಯುದ್ಧಕ್ಕೆ ಬಂದಂತೆ ಮರ ಗಿರ ಕಿತ್ತು ಕಿತ್ತು ಎಸಿತಾ ಇದ್ದಾನೆ. ಯುದ್ಧ ಮಾಡ್ತಾರೆ ಭೀಮಸೇನ ದೇವರು, ಅಲ್ಲಿ ವೇದವ್ಯಾಸರು ವರ್ಣನೆ ಮಾಡ್ತಾರೆ ಎಂಥ ಯುದ್ಧ ನಡೀತು ಅಂದರೆ, ರಾಕ್ಷಸಾನಾಂಚ ಮುಖ್ಯಸ್ಯ ನರಾಣಾಂಚ ಮುಖ್ಯಸ್ಯ ರಾಕ್ಷಸಾನಾಂ ತಥೈವಚ. ನರರ ಉತ್ತಮನಿಗೂ ನರಾಣಾಂ ಉತ್ತಮ ಭೀಮಸೇನ, ರಾಕ್ಷಸಾನಾಂ ಉತ್ತಮ ಕಿರ್ಮೀರ, ಇಬ್ಬರಿಗೂ ಯುದ್ಧ ನಡೀತದೆ. ನರೋತ್ತಮ ಅಂತ ಭೀಮನ ಕರೆದಿದ್ದಾರೆ, ಅದೇ ಮೊದಲೇ ಶ್ಲೋಕದಲ್ಲಿ ಹೇಳಿತ್ತು, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ನರೋತ್ತಮ ಅಂದರೆ ಭೀಮಸೇನ ಅಂತ ಅರ್ಥ. ಇಲ್ಲಿ ಬರುತ್ತೆ ಮಹಾಭಾರತದಲ್ಲೇ ಬರುತ್ತೆ, ನರಾಣಾಂ ಉತ್ತ ರಾಕ್ಷಸಾನಾಂಚ ಮುಖ್ಯಸ್ಯ ನರಾಣಾಂ ಉತ್ತಮಸ್ಯ ಚ ಯುದ್ಧ ನಡೀತು. ಯುದ್ಧದಲ್ಲಿ ಭೀಮಸೇನ ದೇವರು ಜೋರಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಒಂದು ಇದನ್ನು ತಗೊಳ್ತಾರೆ, ತಗೊಂಡು ಹೊಡೆದಂಥವನನ್ನ ಪುಡಿ ಪುಡಿಯಾಗಿ ಬಿಡುತ್ತಾನೆ ಕಿರ್ಮೀರ. ಅಲ್ಲಿ ಕಿರ್ಮೀರ ಸತ್ತೋಗಿ ಬಿಡ್ತಾನೆ. ಕಿರ್ಮೀರಂ ದುರ್ಮತೀನಾಂ ಪ್ರಥಮಂ ಅಥತಯೋ ನರ್ಮಣಾ ನಿರ್ಮ ಮಾಥ ನಿರಾಜಾಲವಾಗಿ ಕೊಂದಿದ್ದೀರಿ. ಇದು ಎರಡು ಕಥೆಗಳನ್ನು ಹೇಳ್ತಾ, ಭೀಮಸೇನ ದೇವರ ಸ್ಮರಣೆ ಯಾರು ಸರಿಯಾಗಿ ಮಾಡ್ತಾರೋ ಅವರಿಗೆ ಶತ್ರುಗಳ ಭಯ ಇರೋದಿಲ್ಲ, ಆಪತ್ತನ್ನು ಪರಿಹಾರ ಮಾಡ್ತಾರೆ. ಇವತ್ತು ನಮಗೆ ಎರಡು ಶತ್ರುಗಳು, ಹೊರಗಿನಿಂದ ಶತ್ರುಗಳು ಧರ್ಮಾಚರಣೆ ಮಾಡೋದು ಕಷ್ಟ, ಒಡಗಿಂದ ಶತ್ರುಗಳು ಕಾಮಾದಿ ಶತ್ರುಗಳು, ಎರಡು ಶತ್ರುಗಳು ಹೋಗಬೇಕು ಅಂತಿದ್ರೆ ದುರ್ಮತೀನಾಂ ಪ್ರಥಮಂ ಅಂತ ಹೇಳಿದ್ರಿಂದ ಇಂಟರ್ನಲ್ ಅದು, ದುರ್ಮತೀನಾಂ ಪ್ರಥಮಂ ಇಂಟರ್ನಲ್ ಶತ್ರು, ಬಕಾಸರ ಹೊರಗಿನ ಶತ್ರು, ಇಬ್ಬರನ್ನೂ ಕೂಡ ಭೀಮಸೇನ ಪರಿಹಾರ ಮಾಡ್ತಾರಾದ್ರಿಂದಾಗಿನೇ ಅಂಜಿಕಿನ್ಯಾತ ಕಯ್ಯ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ. ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕಯ್ಯ, ಇದನ್ನು ಅಭ್ಯಾಸ ಮಾಡಬೇಕು ನಾವು. ನಮಗೆ ಯಾವುದೇ ಭಯವಿದ್ರೂ ಕೂಡ ವಾಯುದೇವರ ಸ್ಮರಣೆ ಸಂಪೂರ್ಣ ಪರಿಹಾರ ಮಾಡುತ್ತೆ. ಯಾಕೆಂದರೆ ಹರಿಯ ರಕ್ಷಣೆ ಪೂರ್ತಿ ಅವರಲ್ಲಿದೆ, ಹರಿಯ ಸನ್ನಿಧಾನಕ್ಕೆ ವಿಶೇಷ ಪಾತ್ರರು ವಾಯುದೇವರು. ವಾಯುದೇವರಿದ್ದರೂ ಅಂದರೆ ದೇವರಿದ್ದಾನೆ ಅಂತ ಅರ್ಥ. ಆಭವನು ದೇಹದೊಳಗಿರಲು ಹರಿತಾನಿರುವ, ಆಭವನು ತೊಲಗೆ ಹರಿತಾ ತೊಲಗುವ. ಸರುಮೂಲ ಮನೆಗೆ ಬಂತು ಅಂದರೂ ಬಂದೆ, ಇಡೀ ಶಾಸ್ತ್ರ ಪ್ರಪಂಚ ಮನೆ ಬಂದರೂ ಬಂದೇನೆ. ಅನಂತ ವೇದಗಳು ಮನೆ ಬಂದಾಗ ಲೆಕ್ಕ, ಸರುಮೂಲ ಮನೆ ಬಂದರೆ ಅನಂತ ವೇದಗಳು ಬಂದಾಗ ಲೆಕ್ಕ, 100,00,000 ಮಹಾಭಾರತ ಬಂದಾಗ ಲೆಕ್ಕ, 400,000 ಪುರಾಣ ಶ್ಲೋಕ ಬಂದಾಗ ಲೆಕ್ಕ, ಶತಕೋಟಿ ರಾಮಾಯಣ ಬಂದಾಗ ಲೆಕ್ಕ, ಶತಕೋಟಿ ಪಂಚರಾತ್ರ ಬಂದಾಗ ಲೆಕ್ಕ, ಸಮಸ್ತ ಶಾಸ್ತ್ರ ಪ್ರಪಂಚ ಬಂದಾಗ ಲೆಕ್ಕ. ನಮಗದು ಗೊತ್ತಿಲ್ಲ, ಅಷ್ಟು ಬಂದರೆ ಯಾವ ರಾಕ್ಷಸ ಒಳಗೆ ಬರ್ತಾನೆ ಹೇಳಿ ನೋಡಂತೆ. ಯಾವ ಹೆಸರ ಒಳಪ್ರವೇಶ ಮಾಡೋಕ್ಕಾಗೋದಿಲ್ಲ. ಒಂದು ತಾಯ್ತ ಕಟ್ಕೊಂಡಿರ್ತಾರೆ, ಯಂತ್ರದ ಸಿದ್ಧಿಗೆ ಪಡ್ಕೊಂಡಿರ್ತಾರೆ, ಖಾಲಿ ಇರುತ್ತೋ ಕಟ್ಟಿರ್ತೋ ಅದು ಗೊತ್ತಿರೋದಿಲ್ಲ. ಅಷ್ಟಕ್ಕೆ ಧೈರ್ಯ ಬರುತ್ತಲ್ಲ ನಿಮಗೆ, ಇಡೀ ಸರ್ವಮೂಲ ಮನೆಯಲ್ಲಿದ್ದರೆ ಎಷ್ಟು ಶಕ್ತಿ ಬರುತ್ತೆ ಗೊತ್ತಾ ಜನಕ್ಕೆ? ಅದೆಲ್ಲ ಕಾನ್ಸೆಪ್ಟೇ ಗೊತ್ತಿಲ್ಲ. ಇವರು ಕತೆ ಕಾದಂಬರಿ ಇಟ್ಕೊಂಡಿರ್ತಾರೆ, ಕಂಪ್ಲೀಟ್ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ ಇಟ್ಕೊಂಡಿರ್ತಾರೆ ಪಾಪ. ಅನ್ನು ಓದಿರೋದಿಲ್ಲ ಇವರು, ಯಾವುದು ಯಾವುದೋ ಅಭ್ಯಾಸ ಬಿಟ್ಟಿಲ್ಲ ಶೋ. ಅದಷ್ಟೇನೆ, ಅದನ್ನು ತೋರಿಸಿದ್ರೆ ಇಂಗ್ಲೀಷ್ ಪಂಡಿತ ಅಂತ ಜನ ತಿಳ್ಕೊತಾರೆ ಅಂತೇಳಿ, ಇದನ್ನು ತೋರಿಸಿದ್ರೆ ಸರ್ವಜ್ಞ ಸರ್ವಮೂಲ ಪಂಡಿತ ಅಂತ ತಿಳ್ಕೊತಾರೆ ಅಂದರೆ ಜ್ಞಾನ ಬೇಡಬೇಕು. ಕೊನೆ ಪಕ್ಷ ಸರ್ವಮೂಲಗಳು ಪೂಜ್ಯ ಅಂತ ಜನಕ್ಕೆ ಅರ್ಥನೇ ಆಗಿಲ್ಲ, ಅದು ತಪ್ಪು. ಶ್ರೀಮದ್ ಆಚಾರ್ಯರು ಯಾವ ಬಿಲ್ಡಿಂಗ್ ಕಟ್ಸೋಕ್ಕೆ ಅವತಾರ ಮಾಡಿ ಬರಲಿಲ್ಲ, ಸರ್ವಮೂಲ ಗ್ರಂಥ ಬರಲಿಕ್ಕೋಸ್ಕರ ಅವತಾರ ಮಾಡಿ ಬರ್ತಾರೆ. ನೆನಪಿರಬೇಕು, ಆಚಾರ್ಯರ ಅತ್ಯಂತ ದೊಡ್ಡವಾದ ಕೆಲಸ ಅಂದರೆ ಆಜ್ಞಾಮನ್ಯರಾಧಾರ್ಯ ಮುಂದೆ ಹೇಳ್ತಾರೆ, ಭಾಷ್ಯಾದಿಗಳು ಬೆರಲಿಕ್ಕೆ ಆಚಾರ್ಯರು ಬಂದಿದ್ದು. ಅಂಥ ಗ್ರಂಥ ನಮ್ಮ ಮನೆಯಲ್ಲೇ ಇಲ್ಲ ಅಂದರೆ ನಮ್ಮ ಜೀವನ ಹೇಗಾಗುತ್ತೆ ಯೋಚನೆ ಮಾಡಿ. ಯಾವುದನ್ನು ಬರಲಿಕ್ಕೋಸ್ಕರ ಎಕ್ಸ್ಕ್ಲೂಸಿವ್ಲಿ ಅವತಾರ ಮಾಡಿದ್ದಾರೋ ಅದನ್ನು ಬಿಟ್ಕೊಂಡಿಲ್ಲ, ಅದೇನು ಮಾಡ್ತೀರಿ? ಮನೆಗೆ ಯಾರೋ ಬರ್ತಾರೆ, ನೀವು ಯಾರು? ಮಾಧ್ವರು. ಹಾಗಂದ್ರೇನು? ಮಧ್ವಾಚಾರ್ಯರ ಶಿಷ್ಯರು. ಅವರೇನು ಮಾಡಿದ್ದಾರೆ? ಉತ್ತರ ಇಲ್ಲ, ತೋರಿಸಿದ್ದು ಬರೆದಿದ್ದಾರೆ. ಎಷ್ಟು ಉತ್ತರ ಗೊತ್ತಾಗುತ್ತಾಗ? ಅದರ ಮೇಲೆ ಜನಗಳಿಗೆ ವಿಶೇಷವಾದ ಜ್ಞಾನ ಕಾರ್ಯದ ಮಹತ್ವ ಬೇರೆ ಯಾವುದಕ್ಕೂ ಬರದ ನೆನಪಿರಬೇಕು. ಜ್ಞಾನ ಕಾರ್ಯ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಎಂಬುದು ಸಿದ್ಧಾಂತ. ಅಷ್ಟು ಹೇಳ್ತಾ ಯಾಕೋ ಶಬ್ದರೂ ಆಗ್ತಾ ಇದೆ, ಗೊತ್ತಾಗಿದೆ. ನಾಳೆ ದಿವಸ ಇಲ್ಲೊಂದು ಕಾರ್ಯಕ್ರಮ ಉಂಟು, ಪರಮಪೂಜ್ಯ ಪೇದಾವರ ಶ್ರೀಪಾದಗಳವರ 72ನೇ ಚಾತುರ್ಮಾಸ್ಯ, 72 ನೆನಪಿರಲಿ, 72ನೇ ಚಾತುರ್ಮಾಸ್ಯ ಈ ಊರಲ್ಲಿ ಪ್ರಾರಂಭವಾಗ್ತಾ ಇದೆ. ನಾಳೆ ದಿವಸ ಪರಮಪೂಜ್ಯ ಶ್ರೀಪಾದರು ನಾಳೆಯಿಂದ ಶ್ರಾವಣ ಭಾದ್ರಪದ ಮಾಸದ ಹುಣ್ಣಿಮೆವರೆಗೂ ಕೂಡ ಇಲ್ಲಿ ಚಾತುರ್ಮಾಸ್ಯ ಕೊಡ್ತಾ ಇದ್ದಾರೆ. ಅದರ ಒಂದು ಆರಂಭದ ಕಾರ್ಯವಾಗಿ ನಾಳೆ ದಿವಸ ಒಂದು ಸ್ವಾಗತ ಸಮಾರಂಭ ಇದೆ, ಅಭಿವಂದನ ಕಾರ್ಯಕ್ರಮ ಇದೆ. ಇದೇ ವೇದಿಕೆಯಲ್ಲಿ ನಮ್ಮ ರಾಜ್ಯದ ರಾಜ್ಯಪಾಲರು ಬರ್ತಾರೆ ಮತ್ತು ಅನೇಕ ಮುಖ್ಯ ಅತಿಥಿಗಳ ಮಧ್ಯೆ ಈ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲರೂ ಅದಕ್ಕೆ ತಪ್ಪದೇ ಆಗಮಿಸಬೇಕು ಅಂತ ಹೇಳಿ ಕಾರ್ಯಕರ್ತರು ವಿಜ್ಞಾಪನೆ ಮಾಡಿಕೊಡ್ತಾ ಇದ್ದಾರೆ. ನಾಳೆ ಕಾರ್ಯಕ್ರಮ ಅದೇ ಬಹಳ ಹೊತ್ತಾಗಿ ಬಿಡೋದ್ರಿಂದ ಬಹುಶಃ ವಾಯುಸ್ಥಿತಿ ಪ್ರವಚನ ಆಗಲಿಕ್ಕಿಲ್ಲ. ನಾಳೆ ನಾಡಿದ್ದು ಮತ್ತೆ ಮುಂದುವರಿಯುತ್ತೆ, ಶನಿವಾರ ಭಾನುವಾರ ಎಷ್ಟು ಮುಂದುವರಿಯುತ್ತೆ ಅಂತ ಗೊತ್ತಾಗುತ್ತೆ. ಈಗಾಗಲೇ ಭೀಮಸೇನ ಇನ್ನೂ ಶುರುವಾಗಿದೆ ಅಷ್ಟೇನೆ, ಇನ್ನೂ ಎಷ್ಟೆಷ್ಟೋ ಇದೆ. ಆದ್ದರಿಂದಾಗಿನೇ ಅದು ಶನಿವಾರ ಭಾನುವಾರ, ಭಾನುವಾರ ಇದು ಮಂಗಳ ಕಾರ್ಯಕ್ರಮ ಅಂತ ಹೇಳ್ತಾ. ಮತ್ತೆ ಇನ್ನೊಂದು ವಿಶೇಷ, ಇಷ್ಟು ದಿವಸಗಳ ಕಾಲ ಹರಿವಾಯ ಸ್ಥಿತಿ ಎಷ್ಟು ಪ್ರಿಂಟ್ ಆಗಿದ್ದಕ್ಕೆ ಮುಂದೋಗಿಬಿಟ್ಟಿತ್ತು, ಮತ್ತೆ ರೀಪ್ರಿಂಟ್ ಆಗಿದೆ. ಈಗ ಮತ್ತೆ ಸಿಗ್ತಾ ಇದೆ ಇವತ್ತಿನಿಂದ, ಬೇಕಾದರೂ ತಗೊಳ್ಬಹುದು. ಅದರ ಜೊತೆಗೆ ತುಂಬ ಜನ ನಮ್ಮ ಪ್ರತಿಷ್ಠಾನದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಭಾಗವತ ಪಾಠ ಆಗ್ತಾ ಇದೆ. ಒಂದು ವರ್ಷ ಆಗಿದೆ ಶುರುವಾಗಿ, ಪ್ರತಿ ಶ್ಲೋಕನೂ ಕೂಡ ಪ್ರತಿಪದದ ಅರ್ಥ ಹೇಳ್ತಕ್ಕಂಥ ಕಾರ್ಯಕ್ರಮ ಇದೆ. ಅದು ಅನೇಕ ಜನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಪರಮಪೂಜ್ಯ ಪಲಿಮಾರು ಶ್ರೀಪಾದಂಗಳವರು ಲೈವ್ ಪ್ರವಚನ ಅಂತ ಒಂದು ಇಟ್ಟಿದ್ದಾರೆ. ಪ್ರವಚನ ಮಾಡ್ತಿರ್ಬೇಕಾದ್ರೆ ನಿಮಗೆ ಕೇಳಿಸುತ್ತೆ ಇಮಿಡಿಯೇಟ್ ಆಗಿ. ಅದು ಲೈವ್ ನಮ್ಮದಕ್ಕೂ ಅಂತ ತಗೊಂಡಿದ್ದಾರೆ. ನಮ್ಮ ವ್ಯಾಸಮಧ್ವ ಪ್ರತಿಷ್ಠಾನ ಕೂಡ ಅದನ್ನು ಅವಕಾಶ ಮಾಡಿಕೊಟ್ಟುಬಿಟ್ಟು ಶ್ರೀಪಾದ ಬಹಳ ಅನುಗ್ರಹ ಮಾಡಿದ್ದಾರೆ. ಒಂದು 15 ದಿವಸದಿಂದ ಬೆಳಿಗ್ಗೆ ಸರಿಯಾಗಿ 8ರಿಂದ 9:30 ಕೂಡ ಲೈವ್ ಪ್ರವಚನ ಬರ, ಹಾಗೆ ಪಾಠ ಕೇಳ್ಬೋದು. ಮನೆಯಲ್ಲಿ ಕೂತ್ಕೊಂಡೇ ಪಾಠ ಕೇಳ್ಬೋದು. ಕಂಪ್ಯೂಟರ್ ಮೂಲಕ, ಕಂಪ್ಯೂಟರ್ ಮನೇಲಿ ಇದ್ಬಿಟ್ಟು ಇಂಟರ್ನೆಟ್ ಇದ್ಬಿಟ್ರೆ ಆಯ್ತು. ಇಂಟರ್ನೆಟ್ ಇದ್ರೆ ಲೈವ್ ಪ್ರವಚನ ಪೂರ್ತಿಯಾಗಿ ಬರುತ್ತೆ. ಅದು ಒಂದು ಜೊತೆಗೆ ಆಮೇಲೆ ಅದೇ ಸ್ಟೋರ್ ಆಗಿರುತ್ತೆ, ಹಾಗೆ ಸೇವ್ ಆಗಿರುತ್ತೆ. ಆದ್ದರಿಂದ 24 ತಾಸು ಕೇಳ್ಬೋದು. ಈಗ ಆಗೋದು ಈಗಲೇ ಕೇಳ್ಬೋದು. ಇದು ಸ್ವಲ್ಪ ದಿವಸ ಹಿಂದೆ ಆಗಿರೋ ಪಾಠ ರೆಕಾರ್ಡ್ ಆಗಿದೆ. ಅದಿಷ್ಟನ್ನು ಹಾಕೋದ್ರಿಂದ ಇಡೀ ಭಾಗದ ಪ್ರತಿ ಶ್ಲೋಕನೂ ಕೂಡ ಮನೆಯಲ್ಲೇ ಕೇಳಬಹುದು. ಅದು ಸಿಡಿನೂ ಬರುತ್ತೆ ಇಷ್ಟರಲ್ಲೇ, ಕಾಂಪ್ಯಾಕ್ಟ್ MP3 ಸಿಡಿನೂ ಬರುತ್ತೆ ಇಷ್ಟರಲ್ಲೇನೆ. ಯಾರ ಮನೆಯಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇದೆ ಅವ್ರು ಸರಿಯಾಗಿ ಬೆಳಿಗ್ಗೆ ಪಾಠ ಕೇಳೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ. ನಾಳೆ ಸ್ವಾಮಿಗಳ ಪರ ಶ್ರೀಪಾದಂಗಳವರ ಸ್ವಾಗತ ಕಾರ್ಯಕ್ರಮ, ನಾಡಿದ್ದು ಆಯುಸ್ಥಿತಿ ಪ್ರವಚನ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ ಬ್ರಹ್ಮಾಂತಾಗರವಸ್ತಾಕ್ಷಾತಿಷ್ಟಂ ದೈವಂ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ.